ಕಲ್ಯಾಣ ಮಾಡ್ಕೋತಾರೋ ಏನೋ, ಅವ್ರ ಕಣ್ಣಿಗೆ ನಾವು ಇರೋದು ಕಾಣಬಾರದು. ಎಷ್ಟು ತಮಾಷೆ ಗೊತ್ತೇ, ತಪ್ಪು ಮಾಡಿದವರು ದುರ್ಯೋಧನಾದಿಗಳು, ಇವ್ರು ತಪ್ಪಿತಸ್ಥರೇ ಅಲ್ಲ. ಅಷ್ಟು ಸಂಕೋಚ ಅಂತ ಇವರಿಗೆ, ಇದು ಸಂಕೋಚ ಪ್ರವೃತ್ತಿ. ಇದು ಒಂದು ಕೆಲಸ. ಯೋಗ್ಯರ ಸ್ವಭಾವ ಅಂದ್ರೆ ಎಲ್ಲಾ ಕಾಲಕ್ಕೂ ಅವರು ಅತ್ಯಂತ ನಮ್ರತೆಯಿಂದ ನಡ್ಕೊಳ್ತಾರೆ. ಅಯೋಗ್ಯರು ಹಾಗಲ್ಲ, ಎಲ್ಲ ಕಡೆಗೂ ದೌರ್ಜನ್ಯವೇ ಅವರದು. ಇವತ್ತು ಪಾಂಡವರ ರೀತಿ ಬಹಳ ವಿಚಿತ್ರವಾದದ್ದು. ಅದಕ್ಕೆ ಪ್ರಸಂಗ ಬರೋವರೆಗೂ ಕೂಡ ನಾವು ಬದುಕಿದ್ದೇವೆ ಅಂತ ಅವರಿಗೆ ಗೊತ್ತಾಗಬಾರದು, ಅದಕ್ಕೆ ಗುಟ್ಟಾಗಿರಬೇಕು. ವೇದವ್ಯಾಸರದ್ದು ಒಪ್ಪಿಕೊಂಡ್ರು ಆಯ್ತು ಅಂತ ಹೇಳಿ ಏಕಚಕ್ರನಗರಕ್ಕೆ ಒಯ್ದು ಬ್ರಾಹ್ಮಣ ವೇಷದಲ್ಲಿ ಕರ್ಕೊಂಡು ಹೋದ್ರು ಅವ್ರನ್ನೆಲ್ಲ ಕೂಡ. ಬ್ರಹ್ಮಚಾರಿಗಳು ಬ್ರಾಹ್ಮಣರು, ಭೀಮಸೇನಿಗಾದ ಮದುವೆ ಶಾಪ ನಿಮಿತ್ತ ಮಾತ್ರ. ಅವರೆಲ್ಲ ಅಲ್ಲಿಗೆ ಹೋದ್ರಂತೆ ವೇದವ್ಯಾಸ ದೇವರು ಒಬ್ಬ ಬ್ರಾಹ್ಮಣ ಮನೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಬ್ರಾಹ್ಮಣ ಮನೆ ಕರ್ಕೊಂಡು ಹೋಗಿಬಿಟ್ಟು ಬ್ರಾಹ್ಮಣನ ಹೇಳ್ತಾರೆ, ನೋಡಯ್ಯ ಶಿಷ್ಯ ಮಮೈತೆ, ನನ್ನ ಶಿಷ್ಯರಿವರೆಲ್ಲ ಕೂಡ ಏನೋ ಒಂದು ಕಾರಣ ಇದೆ ಇಲ್ಲಿ ವಾಸ ಮಾಡ್ತಾರೆ, ನಿಮ್ಮ ಮನೇಲಿ ಇರಲಿ, ಮತ್ತೆ ಬಂದು ಕರ್ಕೊಂಡು ಹೋಗ್ತೇನೆ ಅಂತ ಬಿಟ್ಟು ಹೊರಟೋಗ್ಬಿಟ್ರೆ. ಬಾಡಿಗೆ ಎಷ್ಟು ಕೇಳಿದ್ರು ಅಂತ ಕೇಳಕ್ ಹೋಗ್ಬಾರದು. ಮತ್ತೆ ಸೀರೆ ಕೇವಲ 50-60 ವರ್ಷದಿಂದನೇ ಬಾಡಿಗೆ ಕಾನ್ಸೆಪ್ಟ್ ಇರಲಿಲ್ಲ. ವಿದ್ಯಾರ್ಥಿಗಳನ್ನ ಮನೆಯಲ್ಲಿ ಇಟ್ಟುಕೊಂಡು ವಾರಾನ್ನ ಕೊಟ್ಟು ಕಾಪಾಡ್ತಕ್ಕಂಥ ಕಾಲ ಇತ್ತು. ಇನ್ನು ಆ ಯುಗ, ಆಗಿನ ಕಾಲಕ್ಕೆ ಎಲ್ಲ ವ್ಯವಹಾರವೂ ಪುಣ್ಯಕ್ಕೋಸ್ಕರ ನಡೀತಿತ್ತು, ಹೊರತು ಹಣಕ್ಕೋಸ್ಕರ ನಡೀತಿರ್ಲಿಲ್ಲ. ಇವತ್ತೆಲ್ಲ ಇಮ್ಮಿಡಿಯೇಟ್ಲಿ ಏನಾದರೂ ಎನ್ಕ್ಯಾಶ್ಮೆಂಟ್ ಮನುಷ್ಯ ಯೋಚನೆ ಮಾಡ್ತಾನೆ. ಎನ್ಕ್ಯಾಶ್ಮೆಂಟ್ ಧನದಲ್ಲಿ ಮಾಡ್ಕೋತೀರಿ ಅದು ಹೋಗುತ್ತೆ, ಪುಣ್ಯದಲ್ಲಿ ಮಾಡಿಕೊಂಡ್ರೆ ಉಳಿಯುತ್ತೆ ಅಂತ ಹೇಳಿದ್ದಾರೆ. ಧನದ ರೂಪದಲ್ಲಿ ಮಾಡಿಕೊಂಡ್ರೆ ಅದು ವೇಸ್ಟ್ ಆಗುತ್ತೆ, ಪುಣ್ಯದ ರೂಪದಲ್ಲಿ ಇಟ್ಕೊಂಡ್ರೆ ಶಾಶ್ವತ ಉಳಿಯುತ್ತೆ. ಇದು ಪುಣ್ಯ ಪಾಪಗಳ ಪರಿಕಲ್ಪನೆಯಲ್ಲಿ ನಮ್ಮ ನಿಜವಾದ ಬದುಕಿರೋದು. ಆದ್ದರಿಂದ ಬ್ರಾಹ್ಮಣ ಭಾರಿ ಖುಷಿ, ವೇದವ್ಯಾಸರು ಬಂದು ಹೇಳಿದ ಕೇಳಬೇಕಾ, ಪರಮ ಭಾಗ್ಯ ಅಂತ ಅವ್ರನ್ನ ಇಟ್ಕೊಂಡ, ಒಂದು ಜಾಗ ಕೊಟ್ಟ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆವತ್ತಿನಿಂದ ಹೊಸ ಪದ್ಧತಿ ಶುರುವಾಯಿತು. ಹೇಗೆ ಬದುಕಬೇಕೀಗ ಬ್ರಾಹ್ಮಣ, ಹೇಗೆ ಬದುಕಬೇಕು ಅದು ಮುಂದಿನ ಪ್ರಶ್ನೆ. ಅದು ಬ್ರಹ್ಮಚಾರಿಯಾದ ಬ್ರಾಹ್ಮಣ ಹೇಗೆ ಬದುಕಬೇಕು? ಶಾಸ್ತ್ರ ಹೇಳುತ್ತದೆ ಬ್ರಹ್ಮಚಾರಿಗಳು ಸನ್ಯಾಸಿಗಳು ಎಂದು ಸ್ವಂತ ಅಡಿಗೆ ಮಾಡಿಕೊಳ್ಬಾರದು ಅಂತೇಳಿ. ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳು ಎಂದು ಸ್ವಂತ ಅಡಿಗೆ ಮಾಡಿಕೊಳ್ಳಲೇಬಾರದು. ಬ್ರಹ್ಮಚಾರಿಗಳು ಮದುವೆ ಆಗೋವರೆಗೂ ಮಾಡ್ಕೋಬಾರದು, ಸನ್ಯಾಸಿಗಳು ಎಂದೆಂದೂ ಮಾಡ್ಕೋಬಾರದು. ಮತ್ತೆ ಇದು ವಿಶೇಷ ಇದೆ, ಯಾತಕ್ಕೆ ಅಂತ ಪ್ರಶ್ನೆ ಇದೆ. ಬ್ರಹ್ಮಚಾರಿಗಳಿಗೆ ಪಾಕ ನಿಷಿದ್ಧ, ಸ್ವಯಂ ಪಾಕ ನಿಷಿದ್ಧ. ಕಾರಣ ಬಹಳ ಸುಲಭ. ಬ್ರಹ್ಮಚಾರಿಗಳು ಅಂದರೆ ಅವರು ಓದೋರು, ಅಧ್ಯಯನ ಮಾಡೋರು, ಶಾಸ್ತ್ರಾಧ್ಯಯನ ಮಾಡೋರು. ರೆಡಿ ಅಡಿಗೆ ಮಾಡ್ಕೋತ ಕುತ್ಕೊಂಡು ಬಿಟ್ರೆ ಓದೋ ನಿಂತು ಹೋಗುತ್ತೆ, ಬರೀ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೋತಾನೆ, ಸುಸ್ತಾಗುತ್ತೆ, ಮಲ್ಕೊಂಡ್ಬಿಡ್ತಾನೆ. ನೋಡ್ತೀನಿ, ಇನ್ನೇನು ಕೆಲಸ ಇಲ್ಲ, 12:30 ಅಡಿಗೆ ಆಮೇಲೆ ನಿದ್ದೆ. ಈ ಊಟ ಮಾಡಿ ಬರೀ ನಿದ್ದೆ, ಬರೀ ನಿದ್ದೆ ಮಾಡಿ ಊಟಕ್ಕೆ ನಿದ್ದೆ ಬರುತ್ತೆ, ಇನ್ನು ಅಡಿಗೆ ಮಾಡಿ ಊಟ ಮಾಡಿದ್ರಂತೂ ಕತೆ ಮುಗಿದೋಯ್ತು. ಅದಕ್ಕೆ ಬ್ರಹ್ಮಚಾರಿಗಳು ಊಟ ಮಾಡ್ಕೊಳ್ಬಾರದು ಅಲ್ಲ, ಅಡಿಗೆ ತಾವು ಮಾಡ್ಕೊಳ್ಳೇಬಾರದು ಅಂತ ಹೇಳಿಬಿಟ್ಟು ಒಂದೊಂದು ದಿವಸನೂ ಮಾಡ್ಕೊಳ್ಬಾರದು. ಮತ್ತೆ ಮಧುಕರ ವೃತ್ತಿಯಲ್ಲೇ ಬದುಕಬೇಕು, ಇನ್ನೊಬ್ಬರು ಮನೆಗೆ ಹೋಗಬೇಕು, ಭಿಕ್ಷೆ ಬೇಡಬೇಕು, ಆ ಭಿಕ್ಷೆಯಿಂದ ಬದುಕಬೇಕು. ಭಿಕ್ಷೆ ಬೇಡೋದು ಮಹಾಪಾಪ, ವಿದ್ಯೆಗೋಸ್ಕರ ಭಿಕ್ಷೆ ಮಾಡಿದ್ರೆ ಮಾತ್ರ ತುಂಬಾ ಪುಣ್ಯ, ಅದು ಪಾಪ ಅನಿಸೋದಿಲ್ಲ. ಫೀಸ್ ಕಟ್ಟಬೇಕು ದುಡ್ಡು ಕೊಡಿ ಅಂತ ಕೇಳಿದ್ರೆ ಭಿಕ್ಷೆ ಅಲ್ಲ ಅದು, ನಾನು ಕ್ಲಬ್ಗೆ ಹೋಗ್ಬೇಕು ದುಡ್ಡು ಕೊಡಿ ಅಂದ್ರೆ ಭಜಿತ್ಯಾಗ. ಅದಕ್ಕೆಲ್ಲ ದುಡ್ಡು ಕೊಡ್ಲೂಬಾರ್ದು, ಅವ್ನು ಕೇಳಲೂಬಾರ್ದು, ಸಿ ಅಂತ ಬೈಬೇಕು ಅವನನ್ನು. ಇವತ್ತು ಎಕ್ಸಾಮ್ ಫೀಸ್ ಕೊಡಿ ಅಂತ ಕೇಳೋದಕ್ಕೆ ಹೊರಟ್ರೆ ನಮಗೆ ಅನಿಸೋದು ಹುಡುಗನಿಗೆ ಎಷ್ಟು ಓದಿನ ಆಸಕ್ತಿ ಇದೆ ಅನಿಸುತ್ತೆ ಹೊರತು ಅವ್ರ ಬಗ್ಗೆ ನಮಗೆ ದ್ವೇಷ ಭಾವನೆ ಬರೋದಿಲ್ಲ, ಅಸಹ್ಯ ಭಾವನೆ ಬರೋದಿಲ್ಲ. ಬ್ರಹ್ಮಚಾರಿಗಳಿಗೆ ಭಿಕ್ಷೆ ಕೇಳೋ ಹಕ್ಕಿದೆ, ಆ ಮಧುಕರ ವೃತ್ತಿ ಅಂತ ಹೆಸರು. ಮಧುಕರ ಹೇಗೆ, ಜೇನು ಹುಳ ಏನ್ ಮಾಡುತ್ತೆ, ಒಂದೇ ಹೂವಿನಿಂದ ಅದು ಮಧು ತರೋದಿಲ್ಲ, ಅನೇಕ ಹೂವುಗಳಿಂದ ಮಧುವನ್ನು ತರೋದು. ಮಧುಕರ ವೃತ್ತಿ ಅಂತ ಯಾತಕ್ಕೆ ಕರೆದ್ರು ಅಂದ್ರೆ ಒಂದು ಮನೆಯಲ್ಲಿ ಭಿಕ್ಷೆ ಬೇಡೋದಲ್ಲ, ಅನೇಕ ಮನೆಗಳಲ್ಲಿ ಬೇಡಬೇಕು. ಅನೇಕ ಮನೆಯಲ್ಲಿ ಬೇಡಿ ಅವ್ರು ಏನ್ ಕೊಡ್ತಾರೋ ಅದನ್ನ ತಂದು ಅದನ್ನು ತಿಂದು ಬದುಕಬೇಕು ಅವರು. ಇದಕ್ಕೆ ಬ್ರಹ್ಮಚಾರಿಗಳ ಜೀವನದ ಲಕ್ಷಣ. ಅದಕ್ಕೇನೆ ಅವ್ರು ಪಾಂಡವರು ಏನ್ ಮಾಡಬೇಕೀಗ, ಭಿಕ್ಷೆ ಅವ್ರಿಗೆ ಮಾಡಬೇಕು. ಭಿಕ್ಷೆಗೆ ಅಂತ ಹೊರಟರು, ಎಲ್ಲರ ಮನೆ ಮುಂದೆ ಹೋಗೋದು, ಭಿಕ್ಷೆ ಕೇಳೋದು. ಇಲ್ಲಿ ದೊಡ್ಡ ಸಮಸ್ಯೆ, ಭೀಮಸೇನ ದೊಡ್ಡ ಸಮಸ್ಯೆ ಇದೆ. ಒಂದು ಏನು ಸಮಸ್ಯೆ ಅಂದ್ರೆ, ಬ್ರಾಹ್ಮಣ ಇವತ್ತು ಕ್ಷತ್ರಿಯ ಭಿಕ್ಷೆ ಬೇಡಬಾರದು, ಎರಡು ನಿಯಮ ಇದೆ. ಬರೀ ಬ್ರಹ್ಮಚಾರಿಗಳು ಬೇರೆ ವಿಷಯ ಬೇರೆ, ಕ್ಷತ್ರಿಯ ಎಂದೂ ಭಿಕ್ಷೆ ಬೇಡಬಾರದು ಅಂತ ನಿಯಮ ಉಂಟು. ಅವರು ಬ್ರಹ್ಮಚಾರಿಯಾಗಿದ್ದು ಭಿಕ್ಷೆ ಬೇಡಬಾರದು, ಕ್ಷತ್ರಿಯ ಅವನು ಕ್ಷತ್ರಿಯ ವ್ರತ ಅದು ಒಂದು. ಅಂದಮೇಲೆ ಈಗ ಅವ್ರು ಭಿಕ್ಷೆ ಬೇಡ್ತಾರಲ್ಲ ಅಂತ ಕೇಳಿದ್ರೆ, ಶಾಸ್ತ್ರ ಹೇಳ್ತದೆ ಆಪತ್ಕಾಲದಲ್ಲಿ ಕ್ಷತ್ರಿಯ ಕೂಡ ಭಿಕ್ಷೆ ಬೇಡಬಹುದು, ಬ್ರಹ್ಮಚಾರಿ ವೇಷ ಹಾಕೊಂಡ್ರೆ ಅಷ್ಟೇ. ಆಪತ್ಕಾಲದಲ್ಲಿ ಕ್ಷತ್ರಿಯ ಭಿಕ್ಷೆ ಬೇಡಬಹುದು, ಆದ್ದರಿಂದ ತಪ್ಪಲ್ಲ. ಧರ್ಮರಾಜ ಭಿಕ್ಷೆ ಬೇಡದೆ ಏನು ತಪ್ಪಲ್ಲ, ಭಿಕ್ಷೆ ಹೊರಟು ಬಿಟ್ರು. ಆದ್ರೆ ಭೀಮಸೇನೆ ಅಪ್ಲೈ ಆಗೋದಿಲ್ಲ, ಅದು ಯಾಕೆ ಗೊತ್ತೇನು, ಭೀಮಸೇನೆ ಆಪತ್ತೆ ಇಲ್ಲ. ಭೀಮಸೇನೆ ದೇವರಿಗೆ ಆಪತ್ತೆ ಇರೋರು ಆಪತ್ ಧರ್ಮ ಅನುಸರಣೆ ಮಾಡಬೇಕು. ಭೀಮಸೇನೆ ಆಪತ್ತಿಯಲ್ಲಿ ಬಂತವರಿಗೆ ಅವನ ಹೆಸರು ಹೇಳಿದ್ರೆ ಆಪತ್ತಿಲ್ಲ, ಅಂಜಿಕಿನ್ಯಾತ ಕಯ್ಯ, ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ ಅಂತ ಹೇಳುತ್ತೇವೆ. ಅವರಿಗೆ ಆಪತ್ತು ಬಂದ್ರೆ ಗತಿ ಏನಾಗಬೇಕಾಗ, ಅವರಿಗೆ ಆಪತ್ತಿಲ್ಲ. ಸೊ ಭಿಕ್ಷೆ ಬೇಡಾಗಿಲ್ಲ ಅವರೀಗ, ಆಪತ್ತಿಲ್ಲ ಭಿಕ್ಷೆ ಬೇಡಾಗಿಲ್ಲ. ಆದ್ರೆ ಭಿಕ್ಷೆ ಬೇಡದೇ ಇರಾಗಿಲ್ಲ, ಬ್ರಹ್ಮಚಾರಿ ವೇಷದಲ್ಲಿದ್ದಾರೆ, ಏನ್ ಮಾಡಬೇಕೀಗ? ಒಳ್ಳೆ ಉಪಾಯ ಸಿಕ್ತಂತೆ. ಅದಕ್ಕೆ ಹೇಳ್ತಾರೆ, ಧರ್ಮಾಚರಣೆ ಮಾಡಬೇಕು ಅಂತ ದೀಕ್ಷೆ ನಮ್ಮಲ್ಲಿದ್ರೆ ಪರಮಾತ್ಮ ನಡೆಸೋ ಯೋಗ ಕೊಟ್ಟೆ ಕೊಡುತ್ತಾರೆ. ನಾವು ಹೊರಗೆಲ್ಲೂ ತಿನ್ನಬಾರದು ಅನ್ಕೊಂಡು ಬೇರೆ ಊರಿಗೆ ಹೋಗಿ, ಹೊರಗೆಲ್ಲೂ ತಿನ್ನೋದಿಲ್ಲ, ಏ ಪ್ರಾಣ ಹೋದ್ರೂ ತಿನ್ನೋದಿಲ್ಲ, ಆಫೀಸ್ ಕೆಲಸ ಬೇರೆ ಊರಿಗೆ ಹೋಗ್ಬಿಟ್ಟ, ಏನ್ ಮಾಡ್ಬೇಕು ಅವನೀಗ? ನೀವು ನಮ್ಮ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಹೋಗಿ, ಯಾರೋ ಒಬ್ರು ಕರ್ಕೊಂಡು ಹೋಗಿ, ಇವ್ರು ಯಾವ VIP ಹೋಟ್ಲಿಗೆ ಹೋದ್ರೂ ಅಷ್ಟಾಗೋದಿಲ್ಲ ಉಪಚಾರ ಅಂತ ಸಿಗ್ತಾನೆ ಬರ್ತಾನೆ. ದೇವರ ಅನುಗ್ರಹ ಮಾಡೇ ಮಾಡ್ತಾನೆ, ಬಿಡೋದಿಲ್ಲ.
ಇವ್ರು ಮೊದಲೇ ಪ್ಲಾನ್ ಮಾಡಿಬಿಟ್ಟಿರ್ತಾರೆ, ಆಪತ್ತು ಬರುತ್ತೆ, ಹೋಟ್ಲಿಗೆ ಹೋದ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿಬಿಟ್ಟು. ಹಾಗೇ ಆಗುತ್ತವ್ರಿ, ಈ ಸಂಕಲ್ಪ ಮಾಡಿಬೇಕಾದ್ರೆ ಅದು ಯಾರೋ ಒಬ್ರು ಬರ್ತಾರೆ ಕರ್ಕೊಂಡು ಹೋಗ್ತಾರೆ. ಇವ್ ನಿಜವಾಗ್ಲೂ ಏನೋ ಎಲ್ಲಿ ಉಳ್ಕೊಳ್ಳೋಕೆ ಹೋಗಿದ್ ಏನು ಅನ್ಕೊಂಡಿರ್ತಾನಲ್ಲ, ಅದಕ್ಕಿಂತ ಅತ್ಯುತ್ತಮವಾದ ಅನುಕೂಲ ದೇವರು ಮಾಡಿಕೊಡ್ತಾರೆ. ಇದೆಲ್ಲ ಭೀಮಸೇನದವರು ಭಾರಿ ಸಮರ್ಥರು, ಬಿಟ್ಟುಬಿಡಿ, ನಮಗೆ ಧರ್ಮ ತೋರಿಸ್ತಾ ಇದ್ದಾರೆ. ನೀವು ಧರ್ಮ ಪಾಲಿಸಬೇಕು ಅಂತಿದ್ರೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅಂತ, ಅದಕ್ಕೆ ದಾರಿ ಸಿಕ್ಕೇ ಸಿಗುತ್ತೆ ತೋರಿಸಿದ್ರು. ಬಹಳ ವಿಚಿತ್ರ ದಾರಿ ಸಿಕ್ತೆ ಅಂತ. ಏನು ದಾರಿ ಅಂದ್ರೆ ನಮಗೆ ಆಶ್ಚರ್ಯವಾಗತಕ್ಕಂಥ ಭಾಗ ಹೇಳುತ್ತಾರೆ. ಪಾಂಡವರೆಲ್ಲ ಇಳ್ಕೊಂಡಿದ್ದಾರಲ್ಲ ಬ್ರಾಹ್ಮಣರ ಮನೆಯೊಳಗೆ, ಒಂದು ದಿವಸ ಹೋದ ಹೊಸ್ತರಲ್ಲೇನೆ, ಇನ್ನು ಬಿಟ್ಟೇ ಶುರು ಮಾಡಿಲ್ಲ, ಆಗಲೇ ಒಂದು ಪ್ರಸಂಗ ನಡೆದೋಯ್ತು. ಸುತ್ತ ಯಾವ ಒಂದು ಕುಂಬಾರಗೆರೆ ಇದೆ, ಅಗ್ರಹಾರ, ಬ್ರಾಹ್ಮಣರು ಮಾತ್ರ ಅಗ್ರಹಾರ ಅಂತ ಕರೀತಾ ಇತ್ತು. ಇತ್ತೀಚಿನವರೆಗೂ ಅಗ್ರಹಾರಗಳೇ ಅವೆಲ್ಲ ಕೂಡ, ತೀರ ಬೇರೆ ಕಡೆಗೆಲ್ಲ ಬೇರೆ ಜನ ಇದ್ರು. ಸ್ವಲ್ಪ ದೂರದಲ್ಲಿ ಕುಂಬಾರಗೆರೆ ಇತ್ತು, ಕುಂಬಾರವಾಸ ಮಾಡತಕ್ಕಂಥ ಸ್ಥಳ. ಯಾವುದೋ ಒಂದು ಪ್ರಸಂಗ ಒದಗಿದೆ, ಪಾಪ ದೈವ ಸಂಕಲ್ಪ, ಸುತ್ತ ಬೆಂಕಿ ಬಿದ್ದುಬಿಟ್ಟಿದೆ, ಬೆಂಕಿ ಸಾಲು ಸಾಲು ಬೆಂಕಿ ಉರಿತಾ ಬರ್ತಾ ಇತ್ತು. ಆ ಕುಂಬಾರ ನೋಡ್ತಾನೆ ಗಾಬರಿ ಆಗಿಬಿಟ್ಟಿದೆ, ತಪ್ಪಿಸೋಳಕ್ಕೆ ಆಗ್ತಾ ಇಲ್ಲ ಅವನಿಗೆ, ಎಲ್ಲಾ ಕಡೆಯಿಂದ ಬೆಂಕಿ ಬರ್ತಾ ಇತ್ತು. ಆಗೊಂದು ಜೋರಾಗಿ ಕೂಗ್ತಾನೆ, ಕಾಪಾಡಿ 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 ಅಂತ ಕೂಗ್ತಾನೆ. ಯಾರು ಕೂಗಬೇಕು ಗೊತ್ತಿಲ್ಲ ಅವನಿಗೆ, ಸುಮ್ಮನೆ ಜೋರಾಗಿ ಕೂಗೋತಾನೆ ಅಷ್ಟೇನು. ಅಷ್ಟೊತ್ತು ಏನು ಆಶ್ಚರ್ಯ ಗೊತ್ತೇನು, ಆ ಕೂಗು ಭೀಮಸೇನ ಕಿವಿಗೆ ಬೀಳುತ್ತೆ. ಕಾಪಾಡಿ, ಬೆಂಕಿಯಿಂದ ಕಾಪಾಡಿ ಅನ್ನೋ ಕೂಗು ಭೀಮಸೇನ ಕಿವಿಗೆ ಬಿದ್ದ ತಕ್ಷಣ ಭೀಮಸೇನ ಹೊರಟಿದ್ದೇ ಕೆಲಸ. ಇಲ್ಲಿ ವಾಯುದೇವರು ಹಿರಿವೆ ನೋಡಬೇಕು, ವಾಯುದೇವರು ಬನ್ನಿ ಅಂತೇನೆ ಕರೆದಿಲ್ಲ, ಬರೀ ಕಾಪಾಡಿದ್ದಕ್ಕೆ ರಕ್ಷಣೆ ಹೊರಟ್ರಂತವ್ರಿ. ಅದಕ್ಕೆ ಹೇಳ್ತಾರೆ, ನಾನು ಅಸ್ವತಂತ್ರ, ಸ್ವತಂತ್ರ ಬೇರೆ ಯಾರೋ ಇದ್ದಾರೆ, ಕಾಪಾಡಲಿ ಅಂತ ಕೇಳಿದರೆ ಇದು ಸಾಮಾನ್ಯವಾದ ಹರಿಸರ್ವೋತ್ತಮತ್ವ ಜ್ಞಾನನೂ ತಾರಕ ಅಂತ ಹೇಳ್ತಾರೆ. ಆಸ್ತಿಕ್ಯ ಬುದ್ಧಿ ಆ ರೀತಿ ಬಂದರೂ ಸಾಕು, ನನ್ನ ಕೈಲಾಗೋದಿಲ್ಲ ಕಾಪಾಡಿ ಅಂತ ಒಪ್ಕೊಂಡ್ರೆ ದ್ವೈತ ವೇದಾಂತ ಒಪ್ಕೊಂಡಾಗ ಲೆಕ್ಕ ಅಂತ ಅರ್ಥ. ಅಸ್ವತಂತ್ರನು ಜೀವ, ಹರಿ ಸರ್ವ ಸ್ವತಂತ್ರನು, ನಿತ್ಯ ಸುಖಮಯ, ನಿಸ್ವಬದ್ಧ, ಅಲ್ಪಜ್ಞ ಶಕ್ತ, ಸದುಃಖಿ ನಿರ್ವಿಣ್ಣ, ಹ್ರಸ್ವ ದೇಹಿ ಸನಾಥ ಜೀವನು, ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತಿ ಈಶಾದಿ ಅಮರನುತ ಹರಿ ಎನುತ ಕೊಂಡಾಡು. ದೇವರನ್ನ ಹಾಗೆ ಧ್ಯಾನ ಮಾಡಬೇಕು. ಹೋ ಅಂತ ಕೂಗಿದ, ಭೀಮಸೇನ ಬಂದಿದ್ದೇ ಕೆಲಸ, ಉದ್ಧಾರ ಮಾಡಿದ್ದೆ ಅವನನ್ನ. ಭೀಮಸೇನ ಉದ್ಧಾರ ಮಾಡೋದು ಅಂದ್ರೆ ಸಾಮಾನ್ಯ ಉದ್ಧಾರ ಅಲ್ಲ, ಅದು ಒಂದು ಒಯ್ದು ಬಿಟ್ಟು ಹಿಡ್ಕೊಂಡು ಬರೋದು, ಕೈ ಕಾಲು ಮುರ್ಕೊಂಡಿರೋದು ಅಷ್ಟೊತ್ತಿಗೆ, ಇವನು ಸುಟ್ಟೋಗಿರೋದು ಅರ್ಧಂಬರ್ಧ, ಅವೆಲ್ಲ ಭೀಮನ ರಕ್ಷಣೆ ಅಲ್ಲ. ಭೀಮಸೇನರು ಕಾಪಾಡ್ತಾರೆ ಹ್ಯಾಕ್ ಗೊತ್ತೇನು, 100% ಕಾಪಾಡ್ತಾರೆ, ಇದು ವಿಶೇಷ. 100% ಅವ್ರು ಹ್ಯಾಕ್ ಕಾಪಾಡಿದ್ರು ಗೊತ್ತ, ಅವನೊಬ್ಬನ್ನೇ ಅಲ್ಲ, ಮತ್ತೆ ಅವನೊಬ್ಬನ್ನೇ ಅಲ್ಲ, ಅವನ ಬರೀ ಹೆಂಡತಿ ಮಕ್ಕಳನ್ನಲ್ಲ, ಇಡೀ ಮನೆ ಸಮೇತ ಹೋಗಿದ್ದು, ಕೈ ಹಾಕಿದ್ದು ಫೌಂಡೇಶನ್ ಸಮೇತ ಮನೆ ಎತ್ತಿದ್ರಂತ, ಪೂರ್ತಿಯಾಗಿ ಫೌಂಡೇಶನ್ ಸಮೇತ ಎತ್ತಿ ದೂರ ಒಯ್ದಿಟ್ಟುಬಿಟ್ರಂತ. ಅವನು ಉಚ್ಚಾಪಟ್ಟಿ ಆಶ್ಚರ್ಯ ಆಗೋಯ್ತು. ಅವನೊಬ್ಬನು ಬದುಕಿದ್ರು ಎಷ್ಟೋ ಆಗ್ತಿತ್ತು, ಬರೀ ಹೆಂಡತಿ ಮಕ್ಕಳ ಸಮೇತ ಬದುಕಿದ್ರು ಭಾರಿ ಖುಷಿ ಆಗ್ತಿತ್ತು. ಮನೆ ಸಾಮಾನು ಇವನ್ ಏನು ನಮ್ಮ ಟಿವಿಗಳಿದ್ರೆ ಟಿವಿ ಸಮೇತ ತಮಿಳ್ ಆ ಟೈಪ್, ಇನ್ನೇನೇನೋ ಹೋಗಬಾರ್ದು, ಅದರೊಳಗೆ ಒಂದು ಪೈಸೆ ಹೋಗಬಾರದು. ಅದಕ್ಕೆ ಹೇಳ್ತಾರೆ, ವಾಯುದೇವರು ಕಾಪಾಡ್ತಾರೆ ಅಂದ್ರೆ ಸಣ್ಣ ಪುಟ್ಟ ರೀತಿ ಕಾಪಾಡೋದಿಲ್ಲ, 100% ಕಾಪಾಡ್ತಾರೆ. ನಾಶ ಮಾಡ್ತಾರೆ ಅಂದ್ರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶಿಸಿ, ಹನುಮಂತ ದೇವರ ಮಾತು ಹೇಳಿದ್ರೆ ವಂಶದ ಕುಡಿ ಉಳಿಬಾರ್ದು, ಹಾಗೆ ನಾಶ ಮಾಡ್ತಾರೆ. ಆದ್ರಿಂದ ನಾವು ಹರಿವಾಯುಗಳನ್ನ ನಂಬೋದು ಅಂದ್ರೆ ನಮ್ಮ ಜೀವನವನ್ನ ಶಾಶ್ವತವಾಗಿ ಕಾಪಾಡಿಕೊಳ್ಳೋದು ಅಂತ ಅರ್ಥ. ಅವನ್ ನಂಬದೇ ಇರೋದು ಅಂದ್ರೆ ಸರ್ವನಾಶಕ್ಕೆ ಹೋಗೋದು ಅಂತ ಅರ್ಥ. ಆ ಕುಂಬಾರ ನೋಡ್ತಾನೆ ಆಶ್ಚರ್ಯವಾಗಿ ಹೋಯ್ತು, ಎಂಥ ಸಾಮರ್ಥ್ಯ, ಎಷ್ಟು ಅದ್ಭುತ ವ್ಯಕ್ತಿ ಈತ. ನಮಗೆ ಅನಿಸ್ತದೆ ಸುಮ್ಮನೆ ನೋಡಿದವರಿಗೆ ಆಶ್ಚರ್ಯ ಆಗ್ತದೆ, ಸಂಜೀವನ ಪರ್ವತ ಎತ್ತಿ ತಂದವರಿಗೆ ಇದು ಯಾವ ಲೆಕ್ಕ, ಇದು ಒಂದು ಶತಯೋಜನ ಎತ್ತರ, ಶತಯೋಜನ ಅಗಲದ ಸಂಜೀವನ ಪರ್ವತವನ್ನ ಒಂದೇ ಕೈಯಿಂದ ಎತ್ತಿ ತಂದ ಭೀಮಸೇನ ದೇವರಿಗೆ, ಅದೇ ಹನುಮಂತ ದೇವರೇ ಭೀಮಸೇನ ದೇವರು. ಅವರಿಗೆ ಸಣ್ಣ ಮನೆ ಎತ್ತ, ಆಟದ ಮನೆ ಎತ್ತಗಾಗಿದೆ ಅಷ್ಟೇ, ಚಿಕ್ಕ ಬೊಂಬೆ ಮನೆ ಎತ್ತಗಾಗಿದೆ. ಸುರಕ್ಷಿತ ಇಟ್ಟು ಬಿಟ್ಟಾಗ ಅವನಿಗೆ ತೋಚ್ತಾನೆ ಇಲ್ಲ, ಯಾರು ಅಂತ ಗೊತ್ತಿಲ್ಲ ಕೂಡ. ಈ ಮಧ್ಯೆ ಅವನಿಗೆ ಆಶ್ಚರ್ಯವಾಯಿತು, ಆನಂದವಾಯಿತು, ಮತ್ತೆ ಮತ್ತೆ ನಮಸ್ಕಾರ ಮಾಡಿದ, ಕೃತಜ್ಞತೆ ಹೇಳಿದ, ಏನು ಕಾಣಿಕೆ ಕೊಡಲಿ ಅಂತ ಕೇಳಿಕೊಂಡ. ಅವ್ರು ಹೇಳ್ತಾರೆ, ನೀನೇ ಸಾಯ್ತಿದ್ದೆ ಬದುಕಿದ್ದೆ, ನನಗೆ ಏನು ಕಾಣಿಕೆ ಕೊಡ್ತೀನಿ ನೀನೀಗ ನೋಡಿ, ಸಾಯೋ ನಿಲ್ಲಿ ಬದುಕಿದ್ರು, ನಾವೇ ಬರ್ತಿರ್ಬೇಕಾದ್ರೆ ಮುಳಿ ಹೋಗ್ತಿತ್ತಲ್ಲ, ನಾವೇನ ಕಾಪಾಡಿಬಿಟ್ಟು ಆಚಾರ್ಯರು ಕೃಷ್ಣನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅಂದ್ರೆ ಆಪತ್ತರಿದ್ದನ್ನು ಪರಿಹಾರ ಮಾಡೋದು ಅವರ ಲಕ್ಷಣ. ಆ ಮುಳುಗತಕ್ಕಂಥ ನಾವೆಯಿಂದ ಆ ನಾವೆಯನ್ನು ಕಾಪಾಡಿ, ಅವನ ಸಮಾನನ್ನು ಕಾಪಾಡಿಬಿಟ್ಟು ಎಲ್ಲ ಸರಂಜಾಮೆಗಳ ಸಮೇತ ಉಳಿಸಿ ಅವನಿಂದ ಗೋಪಿಚಂದನ ಕೊಟ್ಟಾಗ ಕೃಷ್ಣ ಪರಮಾತ್ಮನ ಜಗತ್ತಿಗೆ ತೋರಿಸಿದವರು ಮಧ್ವಾಚಾರ್ಯ. ಸಮುದ್ರದಲ್ಲಿ ಮುಳುಗ್ತಾ ಇದ್ದವನ್ನ ಅಲ್ಲಿ ಕಾಪಾಡಿದರು, ಅಗ್ನಿಯಲ್ಲಿ ಸುಡ್ತಾ ಇದ್ದವನ್ನ ಇಲ್ಲಿ ಕಾಪಾಡಿದರು. ಅದು ಅಗ್ನಿ ಆಗಲಿ ನೀರೇ ಆಗಲಿ ಏನೇ ಆಗಲಿ, ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣ, ವಿಘ್ನವನ್ನೆಲ್ಲ ಪರಿಹಾರ ಮಾಡೋದು ವಾಯುದೇವರ ವೈಶಿಷ್ಟ್ಯ. ಏನೇ ಕೊಡ್ತೀನಿ ನನಗೆ, ಏನಾರು ಕೊಡ್ತೀನಿ ಕೇಳಿ ಅಂದ್ರೆ ನನಗೇನೂ ಬೇಡ ಅಂತ, ಏನೂ ಬೇಕಾಗಿಲ್ಲ. ಅವನು ಯೋಚನೆ ಮಾಡಿದೆ, ಕೇಳುತ್ತೆ ಬೇಡ ಅಂದ್ರೆ ಬಿಟ್ಟುಬಿಟ್ರೆ ಆಯ್ತಲ್ಲ, ಅವ್ರು ಬಿಡ್ಲಿಲ್ಲ, ಇವ್ರು ಬೇಡ ಅಂತ ನಾನು ಬಿಡು, ನನ್ನ ಕರ್ತವ್ಯ ಒಂದಿದೆಯಲ್ಲ, ನನ್ನ ಕರ್ತವ್ಯ ಒಂದಿದೆ, ನಾನು ಏನಾರು ಕಾಣಿಕೆ ಕೊಡಲೇಬೇಕು ತೀರ್ಮಾನ ಮಾಡಿಬಿಟ್ಟ. ಏನು ಕಾಣಿಕೆ ಕೊಡಬೇಕು, ಧರ್ಮಸೂತ್ರ ಶಾಸ್ತ್ರ ಎಷ್ಟು ಹೇಳ್ತಾರೆ ಇಲ್ಲಿ ಅಂದ್ರೆ, ನಾವು ಯೋಚನೆ ಮಾಡೋರಿಗೆ ತುಂಬಾ ಅರ್ಥದಲ್ಲಿ ಕಾಣತಕ್ಕಂಥ ಜಾಗ ಇದೆ. ಏನಕ್ಕೆ ಕಾಣಿಕೆ ಕೊಡಬಹುದೀಗ? ಯೋಚನೆ ಮಾಡಿದ, ನಾನೊಬ್ಬ ಕುಂಬಾರ, ಸೊ ನಾನು ಏನು ಕಾಣಿಕೆ ಕೊಡಬಹುದೀಗ? ನನ್ನ ಜಾತಿಗೆ ತಕ್ಕಂತೆ ವೃತ್ತಿಗೆ ತಕ್ಕಂತೆ ಕಾಣಿಕೆ ಕೊಡಬಹುದು. ಆದ್ದರಿಂದ ನಾನು ಕುಂಬಾರನಾದ್ದರಿಂದ, ನಾನು ಗಡಿಗೆ ಮಾಡೋನಾದ್ದರಿಂದ ಒಂದು ಗಡಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟ. ಒಂದು ಗಡಿಗೆ ಕೊಡಬೇಕು ಈತನಿಗೆ ಅಂತ ಹೇಳಿ. ಎಂಥ ಗಡಿಗೆ ಕೊಡು? ಇಷ್ಟೇ ಗಡಿಗೆ ಕೊಟ್ಟು ಪವಾನೋಮಕ್ಕೆ ಶಿಟ್ಟಿಡ್ತಿರ್ತಾರೆ ಪಾಪ. ಏನು ಗಡಿಗೆ ಕೊಡಬೇಕೀಗ? ಯೋಚನೆ ಮಾಡಿದ, ನಾನು ಕುಂಬಾರ, ಗಡಿಗೆ ಕೊಡಬೇಕು. ಆತ ಏನು ನನ್ನ ಕಾಪಾಡ್, ನಾನು ಮಾಡಿರೋದೇನು ನನಗೀಗ? ಆತ ನನ್ನ ಮನೆಯನ್ನೇ ಉದ್ಧಾರ ಮಾಡಿಬಿಟ್ಟಿದ್ದಾನೆ, ಮನೆಯನ್ನೇ ಉದ್ಧಾರ ಮಾಡಿದ್ದಾನೆ. ಆದ್ದರಿಂದ ನಾನು ಗಡಿಗೆ ಕೊಡ್ತೇನೆ. ಎಂಥ ಗಡಿಗೆ ಕೊಡ್ತೇನೆ ಅಂದರೆ ಮನೆ ಸೈಜಿನ ಗಡಿಗೆ ಕೊಡ್ತೇನೆ ತೀರ್ಮಾನ ಮಾಡ್ತಾನೆ. ತನ್ನ ಮನೆ ಇತ್ತಲ್ಲ, ಆ ಸೈಜ್ ಗಡಿಗೆ ಮಾಡಿದ್ದಂತೆ. ಎಲ್ಲ ಎಫರ್ಟ್ಸ್ ಹಾಕಿಬಿಟ್ಟು ದೊಡ್ಡ ಗಡಿಗೆ ಮಾಡಿ ಪುಣ್ಯಾತ್ಮ ತಗೊಂಡು ಕೊಟ್ಟುಬಿಟ್ಟನಂತೆ. ಅದಕ್ಕೆ ಹೇಳ್ತಾರೆ ಮ್ಯಾಚಿಂಗ್, ಇದು ಸೇವೆ, ಮ್ಯಾಚಿಂಗ್ ಸೇವೆ. ನಮ್ಮ ಸೇವೆ ಹಾಗಲ್ಲ, 5 ರೂಪಾಯಿ ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥ ಮಾಡಬೇಕು. ರಾಯರ ಹಣೆಯನ್ನು ಹೊಡ್ಕೋಬೇಕು, ಯಾವ ಗಿರಾಗಿ ಕಟ್ಟಬಿದ್ದವರು ಅಂತ ಹೇಳಿಬಿಟ್ಟು 5 ರೂಪಾಯಿಗೆ ಎಷ್ಟು ಕೇಳ್ತೇವಲ್ಲ. ಅದು ಹೇಗೆ ಮಾಡಿದ ನೋಡಿ, ಎತ್ತಿದ್ದು ಕಿಡೀ ತನ್ನ ಮನೆಯ ಸೈಜನ ಗಡಿಗೆ ಮಾಡಿಕೊಟ್ಟ. ಅದಕ್ಕೆ ಹೇಳ್ತಾರೆ ಸೇವೆಗೆ ತಕ್ಕ ಫಲ, ಮತ್ತು ಫಲಕ್ಕೆ ತಕ್ಕ ಸೇವೆ ಮಾಡಬೇಕು. ನಾನು ಫಲಕ್ಕೆ 20 ಜನ ಊಟಕ್ಕೆ ಹೋಗೋದು, ಒಂದು 10 ಹತ್ತಕ್ಕೆ ಬರೆಸಿಬಿಟ್ರೆ ಗತಿಯಾಗಬೇಕಾಗ್ತದೆ. ಹೋಗೋದು ಕೆಲವರು ಭಾರಿ ಬುದ್ಧಿವಂತರು, ಸರೋಸೆ ಒಬ್ಬನೇ ಊಟ ಮಾಡಿ ಸರೋಸೆ ಯಾಕೆ ಮಾಡಿಸ್ಬೇಕು? ಅದಕ್ಕೆ 30 ರೂಪಾಯಿ ಹಾಕಿದ್ರೆ ಮುಗಿದೋಯ್ತು ಅಷ್ಟೆ. ರಿವೇಜ್ ಆಗಿದ್ರೆ 90 ರೂಪಾಯಿ ಹಾಕಿದ್ರೆ ಆಯ್ತು ಅಷ್ಟೇ ಹೊರತು ಹೆಚ್ಚು ಕೊಡಬೇಕಾಗಿಲ್ಲ. ಎಷ್ಟೋದ್ರೆ ಸೇವೆ ಮಾಡಿಸ್ಬೇಕಾದ್ರೆ ಯಾವ ಸೇವೆ ಮಾಡಬೇಕು ನೋಡೋದಿಲ್ಲ ಅವ್ರು, ಎಷ್ಟು ಜನ ಇದ್ದಾರೆ ನೋಡ್ತಾರೆ ಫಸ್ಟ್. ಅಷ್ಟು ಜನಕ್ಕೆ ಗಿಟ್ಟಬೇಕು, ವರ್ಕೌಟ್ ಆಗಬೇಕು, ಅದು ಇಲ್ಲದವ್ರ ಪ್ರಯೋಜನ ಇಲ್ಲ. ಇದು ವೇಸ್ಟ್ ಇದ್ದಾಗ ಲೆಕ್ಕ ತಪ್ಪದು. ಒಂದು ನಾವು ಸೇವೆಗೆ ತಕ್ಕಂತೆ, ನಾವು ಭಕ್ತಿಗೆ ತಕ್ಕಂತೆ ಸೇವೆ, ಅವರು ಫಲ ತಕ್ಕಂತೆ ಫಲ ಕೊಟ್ಟೇ ಕೊಡ್ತಾರೆ. ಹೀಗೆ ಶಾಸ್ತ್ರ ಅರ್ಥ ಮಾಡಿಕೊಂಡ್ರೆ ಈ ರೀತಿ ಯಾರು ಮಾಡ್ತಾರಲ್ಲ ಅವರಿಗೆ ವಿಶೇಷವಾದ ಅನುಗ್ರಹ ಭಗವಂತ ಮಾಡ್ತಾನೆ. ಅದಕ್ಕೆ ತನ್ನ ಗೃಹ ಪ್ರಮಾಣಂ, ತನ್ನ ಮನೆಯಷ್ಟು ಎತ್ತರದ ದೊಡ್ಡ ಗಡಿಗೆ ಮಾಡಿ ಭೀಮನಿಗೆ ಒಪ್ಪಿಸಿಬಿಟ್ಟನಂತೆ. ಆ ಗಡಿಗೆ ಕೊಟ್ಟಿದ್ದು ಏನ್ ಮಾಡಿ ಭೀಮಸೇನ ಗಡಿಗೆ ತಗೊಂಡೀಗ? ಅದಕ್ಕೆ ಅವರೇನ್ ಮಾಡಿದ್ರಂತೆ, ಒಳ್ಳೆ ದೇವರು ಒಳ್ಳೆ ಅನುಗ್ರಹ ಮಾಡಿಬಿಟ್ಟಿದ್ದಾನೆ, ನಿಶ್ಚಿಂತೆ ಆಯ್ತು. ಹಾಗೂ ಭಿಕ್ಷೆಗೆ ಹೋಗ್ಬೇಕಲ್ಲ, ಭಿಕ್ಷೆ ಪಾತ್ರೆ ಬೇಕಾಗಿತ್ತು, ಒಳ್ಳೆ ಪಾತ್ರೆ ಸಿಕ್ತು ಅಂತ ಹೊರಟುಬಿಟ್ರಂತೇಳಿ, ಒಳ್ಳೆ ಭಿಕ್ಷಾ ಪಾತ್ರೆ ಸಿಕ್ತು ಅಂತೇಳಿ ಪಾತ್ರೆ ಸೇವೆ ಭಿಕ್ಷೆಗೆ ಹೋಗೋದು. ಮನೆಗಳ ಮುಂದೆ ಹೋಗೋದು, ಪಾತ್ರೆ ಇಡೋದು. ಆ ಮನೆಗಿಂತ ಪಾತ್ರೆ ದೊಡ್ಡದು ಪಾಪ ಅವ್ರ ಮನೆಗಳಿಗಿಂತ. ಅವ್ರು ಗಾಬರಿಯಾಗಿ ಹೋಗ್ತಿತ್ತು, ಅವ್ರು ಯಾರು ಬಂದರು ಮಹಾನುಭಾವರು ಅಂತ ನೋಡಿದರೆ ದೊಡ್ಡ ಪಾತ್ರೆ, ಪಾತ್ರೆ ಮುಂದಿಟ್ಟುಬಿಡೋದು. ಆಮೇಲೆ ಭಯ, ಇಲ್ಲೊಂದು ಪ್ರಶ್ನೆ ಬಂತೀಗ, ಪಾತ್ರೆ ಮುಂದಿಡೋದು ಕೇಳಬಾರದಲ್ಲ, ಕೇಳ್ಬಿಟ್ರೆ ಭಿಕ್ಷೆ ಕೇಳಿದಾಗತ್ತಲ್ಲ, ಕೇಳಬಾರ್ದು, ಧರ್ಮ ಹೋಗಿಬಿಡುತ್ತೆ. ಭೀಮಸೇನ ಏನ್ ಮಾಡಿದ್ದು ಅಂದ್ರೆ ಆಚಾರ್ಯ ಹೇಳ್ತಾರೆ, ಮಾಡಿದವರವರೇ ಬರೆಯೋರವರೇ, ಅವ್ರು ಹೇಳ್ತಾರೆ ಭಿಕ್ಷಾ ಮಠಂಚ ಹುಂಕಾರಾತ್ ಅಂತ ಹೇಳ್ತಾರೆ. ಹುಮ್ಮ ಅಂತ ಜೋರು ಮಾಡ್ತಿದ್ರಂತೆ. ತಕ್ಷಣ ಗಡಿಗೆ ನೋಡೇ ಗಾಬರಿಯಾದ ಜನ ಈ ಧ್ವನಿ ಕೇಳಿಬಿಟ್ಟು, ಅದು ಸಣ್ಣ ಪುಟ್ಟ ಹುಂಕಾರ ಅಲ್ಲ ಅವ್ರದ್ದು, ವಾಯುರ್ಭೀಮೋ ಭೀಮನಾದೋ ಬಹುಜಾಹ, ಸಿಂಹ ಎಷ್ಟು ಮೆಲ್ಲಗಂದ್ರು ಇಡೀ ಕಾಡು ಪ್ರತಿಧ್ವನಿ ಕೊಡುದು. ಸಿಂಹ ಮೆಲ್ಲಗೆ ಶಬ್ದ ಮಾಡಿದ್ರು ಸಾಕು, ಇಡೀ ಕಾಡೆಲ್ಲ ಪ್ರತಿಧ್ವನಿ ಕೊಡಬೇಕು ಅಂತ ಧ್ವನಿ. ಅದಕ್ಕೆ ಭೀಮಸೇನ ಧ್ವನಿ ಅಂದ್ರೆ ಭೀಮನಾದ. ಹುಮ್ಮಂದ ತಕ್ಷಣ ಜನ ಸತ್ಯವೋ ಬಿದ್ದಿವೋ ಅಂತ ಓಡಿ ಹೋಗಿ ತಂದಿದ್ದಾರೆ, ಇದ್ದಿದ್ದಾರೆ ತಮ್ಮ ಮನೇಲಿ ಹಾಕಿ ಬಿಡ್ತಾ ಇದ್ದಾರೆ ಅಂತ ಪಾಪ. ಮತ್ತೆ ಗಡಿಗೆ ತಗೊಂಡು ಮುಂದಿನ ಮನೆಗೆ ಹೋಗೋದು ಈ ರೀತಿ. ಆದ್ರಿಂದ ಭೀಮಸೇನ ಭಿಕ್ಷೆ ಬೇಡಲಿಲ್ಲ, ಭಿಕ್ಷೆ ಬೇಡಲಿಲ್ಲ. ಭಿಕ್ಷೆ ಬೇಡದ್ರೆ ಕ್ಷತ್ರಿಯ ಧರ್ಮ ಹೋಗುತ್ತಲ್ಲ, ಧರ್ಮ ಉಳಿಸಿಕೊಂಡ್ರು ಅಂತ ಹೇಳುತ್ತಾರೆ. ಭಾರಿ ಸಿಟ್ಟು ಬಿಡುದು, ಇದೆಂತ ಧರ್ಮ ಇದು ಒಂದು? ಇಡೀ ಧರ್ಮ ಪಾಲನೆ ಮಾಡೋದಾದ್ರೆ ಭಿಕ್ಷೆ ಬೇಡೋರೆಲ್ಲ ರಿವಾಲ್ವರ್ ಇಟ್ಕೊಂಡು ಹೊರಟು ಬಿಡ ನೋಡಿ, ಭಿಕ್ಷೆ ಆಗ್ತಿರಲ್ಲ ನೋಡಿ ಅಂತ ಹೇಳಿದ್ರೆ ಎಲ್ಲರೂ ಆಗ್ತಾರೆ. ಒಳ್ಳೆ ಐಡಿಯಾ ಇದೆ ಗತಿ, ಬರೀ ಭಿಕ್ಷೆ ಹಾಕೋದಿಲ್ಲ, ಬಂಗಾರ ಸರ ಕೂಡ ಹಾಕಿ ಕಳಿಸ್ಬಿಡ್ತಾರೆ, ಮಾರ ಇನ್ನೊಂದು ಬರಬೇಡ ಹೋಗು ಅಂತ ಹೇಳ್ತಾರೆ. ಇದ್ಯಾವ ನ್ಯಾಯ ಇದು ಒಂದು? ಭೀಮಸೇನೆ ಭಿಕ್ಷೆ ಮಾಡೋ ನೆವದೊಳಗೆ ನಮಗೆ ತೋರಿಸಿಕೊಟ್ಟಿದ್ದೇನು ಅಂತ ಕೇಳಿದ್ರೆ ಹೇಳ್ತಾರೆ, ತಪ್ಪು ತಿಳ್ಕೊಂಡಿದ್ದೀರಿ, ಭೀಮಸೇನ ಹಾಗೆ ಮಾಡಿದ್ದು ಯಾರೋ ಹಾಗೆ ಮಾಡಲಿಲ್ಲ, ಕ್ಷತ್ರಿಯನಾಗಿ ರಾಜನಾಗಿ ಮಾಡೋ ಕೆಲಸ ಇತ್ತು. ಒಂದು ರಾಜನಿಗೆ ಜನಗಳಿಂದ ತಗೊಳ್ಳೋ ಹಕ್ಕಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಆಚಾರ್ಯ ಬರೀತಾರೆ ಭಿಕ್ಷಾ ಮಠಂಶ್ಚ ಹುಂಕಾರ ಕರವದ್ ವೈಶ್ಯತೋಗ್ರಹಿ. ಅವರು ಭಿಕ್ಷೆ ತಂದ ತಗೊಳ್ಳಲಿಲ್ಲ, ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಮಾಡಿದ್ರು ಅಂತ ಹೇಳಿದ್ದಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಮಾಡಿದ್ರೆ ಹೊರತು ಟ್ಯಾಕ್ಸ್ ಭಿಕ್ಷೆ ಕೇಳಕ್ ಬರ್ತಾರಾ, ಕೊಡ್ತೀರೋ ಹೇಳ್ಕೊಂಡು ಹೋಗೋಣ ಅಂತ ಕೇಳ್ತಾರೆ. ಟ್ಯಾಕ್ಸ್ ಅನ್ನು ಕೊಡಬೇಕಾದ್ರೆ ಹೇಗೆ ಭಯದಿಂದ ಟ್ಯಾಕ್ಸ್ ಕೊಡ್ತಾರಲ್ಲ, ಅವ್ರ ಭಯದಿಂದ ಭಿಕ್ಷೆ ಹಾಕ ಭೀಮಸೇನೆ ಮಾಡ್ತಿದ್ದೆ ಹೊರತು ಬೇಡಲಿಲ್ಲ. ಉಳಿದವರು ಹೀಗೆ ಮಾಡಕ್ ನಾವೆಲ್ಲ ಹೀಗೆ ಮಾಡಕ್ ಬರೋದಿಲ್ಲ, ಯಾಕೆ ಗೊತ್ತಾ? ನಾವು ರಾಜರಲ್ಲ, ರಾಜ ನಮಗೆ ಹಕ್ಕಿಲ್ಲ. ಭೀಮಸೇನ ರಾಜ ಅಂತಿಂತ ರಾಜನಲ್ಲ. ಆ ಮೊದಲು ಏನು ಹಸ್ತಿನಾಪುರದ ರಾಜ್ಯ ಇತ್ತಲ್ಲ, ಅದನ್ನ ಸಿಕ್ಕಾಬಟ್ಟೆ ಬೆಳೆಸಿದ್ದು ಭೀಮಸೇನ, ಫುಲ್ ರೈಟ್ ಇದೆ. ಆದ್ರಿಂದ ಅವರಿಗೆ ಅವರು ಮಾಡಿದ್ರೆ ಸರಿಯೇ ಹೊರತು ಉಳಿದವರು ಮಾಡಕ್ ಹಾಗೆಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಇದು ನಮಗೆಲ್ಲ ಕೂಡ ಭೀಮಸೇನ ಧರ್ಮದ ಸ್ವರೂಪ ತಿಳಿಸಿಕೊಡ್ತಕ್ಕಂಥ ಎಚ್ಚರಿಕೆ ಮಾತಾಯ್ತೆ ಹೊರತು, ನಾವು ಆ ರೀತಿ ಮಾಡಬೇಕಾದ್ರೆ ನಾವು ಕ್ಷತ್ರಿಯರಾಗಿ ನಾವು ರಾಜರಾಗಿ ಅಂತ ಭಿಕ್ಷೆ ಬೇಡ ಪ್ರಸಂಗ ಬಂದ್ರೆ ಹಾಗೆ ಮಾಡಬಹುದು ಅಂತ ಪ್ರಸಂಗ ನಮಗಿಲ್ಲ. ಆದ್ರಿಂದಾಗಿನೇ ಭೀಮಸೇನ ಮಾಡಿ ಶುದ್ಧ ಧರ್ಮ ಅವರೆಲ್ಲ ತಂದು ಭಯದಿಂದ ಹಾಕ್ತಾ ಇದ್ರು. ಇದು ಅವರಿಗೆ ಅವರಿಗೆ ಕರ್ತವ್ಯ ಆಯ್ತು, ಇವರಿಗೆ ಧರ್ಮ ಆಯ್ತೇ ಹೊರತು ಧರ್ಮವನ್ನು ಕೈಬಿಡಲಿಲ್ಲ. ಆದ್ದರಿಂದ ಭೀಮನ ಹುಂಕಾರ ಆತನ ಧರ್ಮದ ಒಂದು ಆಚರಣೆಗೆ ನೇರವಾದಂತಹ ಸಂಕೇತವಾಯಿತೆ ಹೊರತು ಅದು ಬೇರೆ ರೀತಿಯಾದ ಒಂದು ಭಯೋತ್ಪಾದಕರ ಕೆಲಸ ಅಲ್ಲ. ಟೆರರಿಸ್ಟ್ ಮಾಡಿದ್ರೆ ಭೀಮಸೇನ ಮಾಡ್ತಾನೆ ತಿಳ್ಕೊಳ್ಳೋಕೆ ಹೋಗಬಾರದು. ಟೆರರ್ ತೆಗೆದಾಕ್ತಾ ಇದ್ದಾರೆ ಭೀಮಸೇನ ಹೊರತು ಎಂದೂ ಭಯಪಡಿಸ್ತಾ ಇಲ್ಲ. ಇದನ್ನೆಲ್ಲ ಧರ್ಮರಾಜ ನೋಡಿದನಂತೆ. ಒಂದು ದಿವಸ ಭಿಕ್ಷೆಗೆ ವಾಪಸ್ ಬರೋ ಹೊತ್ತಿಗೆ ಆ ಗಡಿಗೆ ತುಂಬಿ ಹೋಗ್ಬಿಟ್ಟಿದೆ, ಒಂದು ಭಯ ಈತನ ಮನಸ್ಸು ತುಂಬ ಭಯ. ಭೀಮಸೇನ, ನಮ್ಮ ಗತಿ ಏನಾಗ್ಬೇಕು ಹೀಗೆ ಮಾಡಿದ್ರೆ ಅಂತ ಕೇಳಿದ್ದಾನೆ. ಅನ್ನ, ಏನ್ ನಿನ್ನ ಗತಿ ಅಂದ್ರೆ, ನಾವಿಲ್ಲಿರೋದು ಧೃತರಾಷ್ಟ್ರಾದಿಗಳು ಗೊತ್ತಾಗಬಾರದು, ಗುಟ್ಟಾಗಿರೋಣ ಅಂತ ಹೇಳಿ. ನೀನು ಈ ರೀತಿ ಭಿಕ್ಷೆಗೆಂತ ಆ ಸೈಜ್ ಪಾತ್ರೆ ಒಯ್ದರೆ ನೀನು ಭೀಮ ಅಂತ ಅಡ್ರೆಸ್ ಕೊಟ್ಟು ತಮ್ಮ ಕೊಟ್ಟ ಹೇಳಾಗ್ತದೆ. ಆದ್ರಿಂದ ದಯವಿಟ್ಟು ನೀನು ಭಿಕ್ಷೆಗೆ ಬರಬೇಡ ನಾಳೆಯಿಂದ ಅಂತ ಹೇಳ್ಬಿಡ್ತಾ. ನೀ ಭಿಕ್ಷೆ ಬರೋದೇನು, ಪಾತ್ರೆ ತರೋದೇನು, ಹುಮ್ಮಂತ ಕೇಳೋದೇನು, ಒಂದೊಂದು ಭಾರಿ ಭಯಂಕರ ಇದು. ಒಂದು ನಮ್ಮ ಗುಟ್ಟು ಹೊರಗೆ ಬಂದ್ಬಿಡುತ್ತೆ, ನಾವು ಇನ್ನೂ ಕೂಡ 4 ದಿವಸ ಯಾರಿಗೂ ಕಣ್ಣಿ ಕಾಣುವಾಗ ತೀರ್ಮಾನ ಮಾಡಿ ಆಗಿದೆ. ಅದಕ್ಕೆ ಪುಣ್ಯಾತ್ಮ, ನಾಳೆಯಿಂದ ಭಿಕ್ಷೆ ಬರಬೇಡ, ನಾವೆಲ್ಲ ಭಿಕ್ಷೆ ಬೇಡ್ಕೊಂಡು ಬರ್ತೇವೆ ಅಂತ ಹೇಳ್ತಾ. ನಾವೆಲ್ಲ ಭಿಕ್ಷೆ ಬೇಡ್ಕೊಂಡು ಬರ್ತೇವೆ, ಆದರೆ ಯೋಚನೆ ಮಾಡಬೇಡ, ನಾವೇನು ಭಿಕ್ಷೆ ಬೇ ಮಾಡ್ಕೊಂಡು ಬರ್ತೇವಲ್ಲ, ಆ ಭಿಕ್ಷೆ ಅರ್ಧ ಪಾಲು ನಿನಗೆ, ಉಳಿದ ಅರ್ಧ ಪಾಲು ಎಲ್ಲ 6 ಜನ ಹಂಚ್ಕೋತೇವೆ ಅಂತ ಹೇಳಿದ್ರು. 5 ಜನ ಹಂಚ್ಕೊಂಡ್ಬಿಡ್ತೇವೆ, ನೀನು ಒಪ್ಪು ತಗೊಂಡ್ರೆ ಸಾಕು. ಆಗ ಭೀಮಸೇನ ಒಪ್ಕೊಂಡ್ರೆ 4 ಜನ ಇವರಾಗಬೇಕು, ಕುಂತಿ ಒಬ್ಬಳಾಗಬೇಕು, ಇಷ್ಟು ಜನಕ್ಕೆ ನಾವು ವ್ಯವಸ್ಥೆ ಮಾಡ್ಕೋತೇವೆ, ಅರ್ಧ ನಿಂದು ಅರ್ಧ ನಮ್ಮದು. ಲಯನಿಶ್ಚಯ ಅಂತಾರಲ್ಲ, ಸಿಂಹಪಾಲು ನಿಂದು ಉಳಿದದ್ದು ನಮ್ಮದು ಅಂತ ಹೇಳಿಬಿಟ್ರೆ ಭೀಮಸೇನ ಆಗಲಿ ಅಂತ ಒಪ್ಕೊಂಡ್ಬಿಟ್ಟಂತೆ. ನಮಗೊಂದು ಯೋಚನೆ ಬರುತ್ತೆ, ಇದು ತಪ್ಪಾಗಲಿಲ್ಲ ಹಾಗಿದ್ರೆ, ಹಿಡಿಂಬ ಮಾಡಿದ್ರೆ ಮಾಡಿದಾಗಾಯ್ತಲ್ಲ, ಯಾರೋ ತಂದು ಕೊಡಬೇಕು, ಭೀಮಸೇನ ತಿಂದು ಕೊಡೋದಾಯ್ತಲ್ಲ ಅಂತ ಕೇಳಿದ್ರೆ, ಅಲ್ಲ, ಭೀಮಸೇನಿಗೆ ತಗೊಳ್ಳೋ ಹಕ್ಕಿ ಯಾತಕ್ಕಿದೆ ಗೊತ್ತೇನು, ಅವನು ಕಾಪಾಡ್ತಿರೋದೇ ಭೀಮಸೇನ, ಅಡುಗೆ ಮೇಲೆ ಉಳಿಸಿದ್ದೇ ಭೀಮಸೇನ, ಕಾಡಲ್ಲಿ ಕಾಪಾಡಿದ್ದೇ ಭೀಮಸೇನ. ಈಗಲೂ ಊಟ ಮಾಡಿದ ತಕ್ಷಣ ಬದುಕಿ ಬಿಡ್ತಾರೆ ಇವರೀಗ, ಭೀಮಸೇನ ಕಾಪಾಡದೆ ಎಲ್ಲಿ ಬದುಕ್ತಾರೆ ಇವರೀಗ. ಆದ್ರಿಂದ ಅವ್ರಿಗೆ ತಗೊಳ್ಳೋ ಹಕ್ಕಿ ಇದೆ. ಆಫೀಸರ್ ಮನೆ ಬರ್ತಾನೆ, ಒಂದು ಸೈನ್ ಮಾಡ್ತಾನೆ, 5 ನಿಮಿಷ ಕೊಡ್ತಾನೆ, ಅವನಿಗೆ 40,000-50,000 ಸಂಬಳ. ಅಟೆಂಡರ್ ಮುಂಜಾನೆ ಅಲ್ಲೇ ಕಾಯ್ತಾ ಇರ್ತಾರಪ್ಪ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕೂತಿರ್ತಾನೆ ಅಲ್ಲೇನೆ, ಅವನಿಗೆ 1,000-2,000 ಅಷ್ಟೇ. ಯಾತಕ್ಕೆ ಅಂತ ಕೇಳಿದ್ರೆ, ಅವ್ನ ನೇಚರ್ ಆಫ್ ವರ್ಕೇ ಅಷ್ಟು. ಇವನು 1 ಗಂಟೆ 1 ನಿಮಿಷ ಬಂದೋದ ಲೆಕ್ಕ ಅಲ್ಲ, ಎಂಟೈರ್ ಆಫೀಸ್ ಜವಾಬ್ದಾರಿ ಇವನಿಗಿದೆ. ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇವನು ಆನ್ಸರಬಲ್, ಅಟೆಂಡರ್ ಆನ್ಸರಬಲ್ ಅಲ್ಲ, ಇವನು ಆನ್ಸರಬಲ್. ಆದ್ರಿಂದ ಇವನ ವಿದ್ಯೆ ಇವರ ಜವಾಬ್ದಾರಿಗೆ ಸಂಬಳ ಕೊಡ್ತಾರೆ ಹೊರತು ಎಷ್ಟೊತ್ತು ಕೂತ ಎಷ್ಟೊತ್ತು ಎದ್ದೋದ ಅಲ್ಲ. ಅದು ಭೀಮಸೇನ ರಕ್ಷಣೆಯ ಜವಾಬ್ದಾರಿ ಎಷ್ಟಿದೆ ಅಂತ ಕೇಳಿದರೆ, ಇಡೀ ಪಾಂಡವರ ಸಮಸ್ತ ರಕ್ಷಣೆ ಜವಾಬ್ದಾರಿ ಭೀಮಸೇನ ಕೈಯಲ್ಲಿರೋದ್ರಿಂದ ಅಷ್ಟೊಗಳ ಹಕ್ಕಿದೆ ಅಂತ ಹೇಳ್ತಾರೆ. ಅಷ್ಟೊಗಳ ಹಕ್ಕಿದೆ, ಧರ್ಮಾದಿಗಳೆಲ್ಲ ಪ್ರತಿನಿತ್ಯ ಭೀಮಸೇನಿಗೆ ಕೊಟ್ಟು ಉಳಿದನ್ನು ತಾವು ತಗೊಳ್ತಾ ಇದ್ರು. ಅದಕ್ಕೆ ನಮ್ಮಲ್ಲಿ ದೇವರಿಗೆ ನೈವೇದ್ಯವಾದ ಮೇಲೆ ವಾಯುದೇವರ ನೈವೇದ್ಯವಾಗಲೇಬೇಕು. ಗಣೇಶನಿಗೆ ವರ್ಷಕ್ಕೊಮ್ಮೆ ನೈವೇದ್ಯ ಮಾಡಿದ್ರೆ ಸಾಕು, ಗಣೇಶ ಚತುರ್ಥಿ ಮಾಡಿದ್ರೆ ಸಾಕು, ಉಳಿದ ದೇವರಿಗೆ ಅವತ್ತವತ್ತು ಮಾಡಿಬಿಟ್ರೆ ಸಾಕು, ವಾಯುದೇವರಿಗೆ ಹಾಗಲ್ಲ, ಪ್ರತಿನಿತ್ಯದಲ್ಲೂ ಆಗಬೇಕು. ಕಾರಣ ಪ್ರತಿನಿತ್ಯ ಕಾಪಾಡ್ತಾರೆ ಅಂತೇಳಿ, ಅವರು ವರ್ಷಕ್ಕೊಮ್ಮೆ ಉಸಿರಾಡಿಸ್ತೀನಿ ಅಂದ್ರೆ ಗತಿಯೇನಾಗಬೇಕಾಗ, ವರ್ಷಕ್ಕೊಮ್ಮೆ ನೈವೇದ್ಯವೋ ವರ್ಷಕ್ಕೊಮ್ಮೆ ಉಸಿರಾಡಿಸ್ತೀನಿ ಅಂತ ಕೇಳಿದ್ರೆ ಎಲ್ಲ ಹೆಣಗಳ ರಾಶಿ ಬಿದ್ದಿರ್ತವೆ ಹೊರತು ಒಬ್ಬನು ಬದುಕೋದಿಲ್ಲ. ವಾಯುದೇವರ ಕೆಲಸ ತುಂಬಾ ದೊಡ್ಡ ಕೆಲಸವಾದ್ದರಿಂದ ಅವರಿಗೆ ಅಷ್ಟು ತಗೊಳ್ಳೋ ಹಕ್ಕಿದೆ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅನ್ನೋದೇ ನೈವೇದ್ಯ ಮಾಡೋ ಹಾಗೆ ಇಲ್ಲ, ಅದು ವಾಯುದೇವರ ಹಿರಿಮೆ ಇದೆ. ಆದ್ರಿಂದ ದೇವತೆಗಳನ್ನು ಆರಾಧನೆ ಮಾಡಬೇಕಾದ್ರೆ ತಾರತಮ್ಯ ಕ್ರಮದಲ್ಲಿ ಮಾಡಿ ಅಂತ ಹೇಳುತ್ತಾರೆ. ತಾರತಮ್ಯ ಕ್ರಮದಲ್ಲಿ ಮಾಡಬೇಕೇ ಹೊರತು ಎಲ್ಲರಿಗೂ ಒಂದೇ ರೀತಿ ನಮಸ್ಕಾರ ಅಲ್ಲ, ಎಲ್ಲರಿಗೂ ಒಂದೇ ರೀತಿಯಾದ ದೇವ ನೈವೇದ್ಯ ಅಲ್ಲ, ಒಂದೇ ರೀತಿಯಾದ ಚಿಂತನೆ ಅಲ್ಲ. ಅವರು ನಮ್ಮನ್ನು ಎಷ್ಟು ಕಾಪಾಡ್ತಾರೆ, ಹೇಗೆ ಕಾಪಾಡ್ತಾರೆ ಅನ್ನೋದ್ರ ಮೇಲೆ ನಾವು ಎಷ್ಟೆಷ್ಟು ಭಕ್ತಿ ಮಾಡಬೇಕು ಅಂತ ಗೊತ್ತಾಗ. ಭಕ್ತಿ ಮಾಡಬೇಕು ಪಾರ್ಟ್ ಎ, ತಾರತಮ್ಯ ಕ್ರಮದಲ್ಲಿರಬೇಕು ಮುಂದಿನ ಭಾಗ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೇ ಕಥಿತಾ ಹ್ಯರ್ಥಾಃ ಪ್ರಕಾಶತ್ತೆ ಮಹಾತ್ಮನಃ. ವಾಯುಸ್ತುತಿ ಹೇಳುದಿದೆ ಮಾತನ್ನೇನೆ, ವಿಷ್ಣೋರತ್ಯುತ್ತಮತ್ವಾತ್ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿ ಶ್ವಶನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಆಧ್ಯಾಯನ್ ತಾರತಮ್ಯಂ ಸ್ಫುಟಮವತಿ ಸದಾ ವಾಯು ಅಸ್ಮದ್ಗುರುಸ್ತಂ. ವಾಯುಸ್ತುತಿಯ ಸ್ತೋತ್ರ ಪೂರ್ತಿಯಾಗಿ ತಾರತಮ್ಯ ಹೇಳತಕ್ಕಂಥ ಸ್ತೋತ್ರ. ವಿಷ್ಣು ಸರ್ವೋತ್ತಮನಾದ್ದರಿಂದ ತತ್ರ ಭಕ್ತಿಂ ಗರಿಷ್ಠಾಂ, ಅತ್ಯುತ್ತಮವಾದ ಭಕ್ತಿ ಮಾಡಬೇಕು. ಆಮೇಲೆ ಲಕ್ಷ್ಮೀದೇವಿಯಲ್ಲಿ, ಆಮೇಲೆ ಬ್ರಹ್ಮವಾಯುಗಳಲ್ಲಿ, ಆಮೇಲೆ ಸರಸ್ವತಿ ಭಾರತೀಯರಲ್ಲಿ, ಆಮೇಲೆ ಗರುಡಶೇಷ ರುದ್ರದೇವರಲ್ಲಿ, ಈ ತಾರತಮ್ಯ ಕ್ರಮದಲ್ಲಿ ನಾವು ಭಕ್ತಿ ಮಾಡಬೇಕೇ ಹೊರತು ಎಲ್ಲರಿಗೂ ಒಂದೇ ರೀತಿಯಾದ ಭಕ್ತಿ ಅಲ್ಲ. ಇದು ಸಿದ್ಧಾಂತ. ಆದ್ರಿಂದನೇ ಇದು ಸ್ಪಷ್ಟವಾಗಿ ವಾಯುದೇವರ ಹಿರಿಮೆಯನ್ನು ಭೀಮನಿಗೆ ಸಿಂಹಪಾಲು ಎಂಬುದು ಅರ್ಥವತ್ತಾದ ಮಾತು. ಅವತ್ತಿನಿಂದ ಭೀಮಸೇನ ಮನೆಯಲ್ಲಿ ಅವರೆಲ್ಲ ಭಿಕ್ಷೆ ಬೇಡ್ಕೊಂಡು ಬರೋದು, ಅಮ್ಮ ಭಿಕ್ಷೆ ಅಂತ ಹೇಳೋದು, ಅವತ್ತರಿಂದ ಕುಂತಿ ಹೇಳ್ತಿದ್ದು ಸಮವಾಯ ಹಂಚಿಕೊಳ್ಳಿ ಅಂತ ಹೇಳೋ ಪದ್ಧತಿ. ಅವರ ಸಮ ಅಂದ್ರೆ 50% ಭೀಮಸೇನ ದೇವರಿಗೆ, ಉಳಿದ 50% ನಾ 5 ಜನ ಹಂಚಿಕೊಳ್ಳು. ಈ ರೀತಿ ನಡೆದಿತ್ತು. ಕೆಲವು ದಿವಸ ಆಗೋಯ್ತು, ವಾಸ ಮಾಡ್ತಾ 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 ಕೆಲವು ತಿಂಗಳುಗಳೇ ಕಡಿತಾ ಇದೆ. ಒಂದು ದಿವಸ ಇವರೆಲ್ಲ ಭಿಕ್ಷೆಗೆ ಹೋಗಿದ್ದಾರೆ, ಧರ್ಮರಾಜಾದಿಗಳೆಲ್ಲ ಭಿಕ್ಷೆಗೆ ಹೋಗಿದ್ದಾರೆ, ಕುಂತಿದೇವಿ ಭೀಮಸೇನ ಇಬ್ಬರು ಮನೆಯಲ್ಲಿದ್ದಾರೆ. ಆಗ ಒಂದು ವಿಚಿತ್ರ ಪ್ರಸಂಗ ನಡೆದೋಗ್ತಾ ಇದೆ. ಏನು ಪ್ರಸಂಗ ಅಂದ್ರೆ, ಯಾವ ಮನೆಯ ಬ್ರಾಹ್ಮಣನ ಮನೆಯಲ್ಲಿ ವಾಸ ಮಾಡ್ತಿದ್ರಲ್ಲ, ನಿಜವಾಸ ಹೇತೋ, ಆ ಬ್ರಾಹ್ಮಣನ ಮನೆಯಿಂದ ಜೋರ ಗಳಧ್ವನಿ ಕೇಳಿಸ್ತಾ ಇದೆ, ಜೋರ ಗಳುತ್ತಾ ಇದ್ದಾರೆ. ಆಶ್ಚರ್ಯವಾಯಿತು ತಕ್ಷಣನೇ. ಜೋರು ಅಳೋಧ್ವನಿ ಕೇಳಿದ ತಕ್ಷಣ ಆ ಅಳೋಧ್ವನಿ ಕಿವಿ ಯಾರ ಕಿವಿ ಬಿತ್ತಂತ ಗೊತ್ತೇನು? ಭೀಮಸೇನ ಕಿವಿ ಮೊದಲು ಬಿತ್ತಂತೆ. ಇದನ್ನೊಂದು ಆಶ್ಚರ್ಯ. ಅಲ್ಲಿ ಕುಂತಿದೇವಿ ಇದ್ದಾಳೆ, ಭೀಮಸೇನನು ಇದ್ದಾರೆ, ಇಬ್ಬರು ಜೊತೆಗಿದ್ದಾಗ ಇಬ್ಬರಿಗೂ ಕೇಳಿಸ್ಬೇಕಂತಾರೆ ಒಟ್ಟಿಗೆನೆ, ಆದರೆ ಭೀಮನಿಗೆ ಮೊದಲು ಕೇಳಿಸ್ತಂತೆ. ಇನ್ನೂ ಆಶ್ಚರ್ಯ ಅಂದರೆ ಅಳೋಧ್ವನಿ ಗಳೋಧ್ವನಿ ಎಲ್ಲ ಮೊದಲು ಕೇಳಬೇಕಾದ್ದು ಹೆಂಗಸರು ಕಿವಿ ಕೇಳಬೇಕು ಫಸ್ಟು. ಟಿವಿ ನೋಡುತ್ತಿದ್ರೆ ಇಲ್ಲದವರು ಟಿವಿ ಕೇಳಿಸ್ತಾ ಇರ್ತೇವೆ, ಇವರು ಕೇಳೋದೇ ಇಲ್ಲ. ಪಕ್ಕದ ಮೇಲೆ ಕೂಗಿದ್ರು ಮನುಷ್ಯನಿಗೆ ಕೇಳೋದಿಲ್ಲ, ಅದಕ್ಕೆ ಕೊಂದು ಹೋಗ್ತಾ ಇರ್ತಾರೆ. ಯಾಕೆ? ಅವ್ರು ಟಿವಿ ಹಾಕಿ ಗಲಾಟೆ ಏನು ಕಾಣಿಸೋದೇ ಇಲ್ಲ, ಕೇಳಿಸೋದೇ ಇಲ್ಲ ಅವರಿಗೆ. ತಮ್ಮ ಮಕ್ಕಳು ಕೂಗಿದ್ರೆ ಕೇಳಿಸೋದಿಲ್ಲ ಅಂತ ಸ್ಥಿತಿಯಲ್ಲಿ ಇರ್ತಾರೆ ಮನುಷ್ಯ. ಟೋಟಲ್ ಇನ್ವಾಲ್ವ್ಮೆಂಟ್ ಆ ಕಡೆಗೆ ಭಾರಿ ತಪ್ಪದು. ಒಂದು ಹೆಂಗಸರ ತಾಯಿ ಕರಳು ಅಂತಾನೆ ಸ್ತ್ರೀಯರಿಗೆ ಕರೆಯೋದು. ಕುಂತಿ ಮೊದಲು ಕೇಳಬೇಕು. ಕುಂತಿ ಸಾಮಾನ್ಯ ಸ್ತ್ರೀಯಲ್ಲ, ಮತ್ತೆ ಮಹಾಮಹಿಮೆಯಳೆ ಅವಳು, ತುಂಬಾ ಕರುಣಾಳು ಅವಳು. ಅಂಥವಳು ಕಿವಿ ಎಷ್ಟು ಶಾರ್ಪ್ ಇರಬೇಕು. ಆದರೆ ಭೀಮಸೇನ ಕಿವಿ ಎಷ್ಟು ಶಾರ್ಪ್ ಅಂದರೆ ಕುಂತಿಗಿಂತ ಬೇಗ ಕೇಳಿಸ್ತಂತೆ ಭೀಮಸೇನಿಗೆ. ಇದು ಅರ್ಥವತ್ತಾದ ಮಾತಿದೆ. ಕುಂತಿಗಿಂತ ಭೀಮಸೇನೆ ಮೊದಲು ಕೇಳಿಸ್ತು, ಇಬ್ಬರು ಒಂದೇ ಕಡೆ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಆಪತ್ತು ಬಂದಾಗ ಯಾವ ದೇವರು ಸ್ತೋತ್ರ ಮಾಡಬೇಕು ಅಂದ್ರೆ ವಾಯುದೇವರು ಸ್ತೋತ್ರ ಮಾಡಿ ಇಮ್ಮಿಡಿಯೇಟ್ ಆಗಿ ರೀಚ್ ಆಗುತ್ತೆ ಅವರಿಗೆ ಅಂತ ಅರ್ಥ. ವಾಯುಸ್ತುತಿ ಪುರಸ್ಕರಣೆ ಮಾಡಿದರೆ ಇಮ್ಮಿಡಿಯೇಟ್ ಆಗಿ ರೀಚ್ ಆಗಬೇಕು. ಆ ರೀತಿ ವಾಯುದೇವರು ನಮ್ಮ ಮಾತು ಕೇಳಿಸ್ಕೋತಾರೆ. ಈ ಮಾತು ಅರ್ಥ ಮಾಡಿಕೊಂಡಾಗ ಅದಕ್ಕೆ ವಾಯುಸ್ತುತಿಯಲ್ಲಿ ಶಾಶ್ವತೀಂ ಆಶುದೇವ, ಆಶು ಅಂದ್ರೆ ಬೇಗ, ಇಮ್ಮಿಡಿಯೇಟ್ ಅವರು ನಮ್ಮನ್ನು ಕಾಪಾಡಬೇಕು, ಕಾಪಾಡೇ ಕಾಪಾಡ್ತಾರೆ. ಕುಂತಿಗಿಂತ ಬೇಗ ಭೀಮಸೇನ ಕೇಳಿಸಿಕೊಂಡು, ಅಮ್ಮ ಬರೀ ಕೇಳಿಸ್ಕೊಳ್ಳೋರು ಅಷ್ಟೇ ಅಲ್ಲ, ರೆಸ್ಪಾಂಡ್ ಮಾಡ್ತಾರೆ ಇಮಿಡಿಯೇಟ್ ಆಗಿ. ಅಮ್ಮ ಜಾನೀಹಿ ವಿಪ್ರರುದಿತಂ ಕುತ ಇತ್ಯತಶ್ಚ ಯೋಗ್ಯಂ ವಿಧಾಸ್ಯೇ. ಹೋಗು, ಆ ಬ್ರಾಹ್ಮಣ ಯಾತಕ್ಕೆ ಕಡ್ತಾನೆ, ಕೇಳ್ಕೊಂಡು ಬಾ, ನಾನು ಏನ್ ಮಾಡಬೇಕು ಅದನ್ನು ಮಾಡ್ತೇನೆ, ಆ ನಳುವನ್ನು ಪರಿಹಾರ ಮಾಡ್ತೇನೆ, ಅಮ್ಮ ನೀನು ಹೋಗಿ ಬಾ ಅಂತ ಕಳಿಸಿಕೊಟ್ಟರು ಭೀಮಸೇನೆ. ತಕ್ಷಣವೇನೆ ಪರಿಹಾರದ ಮಾರ್ಗವನ್ನು ಹುಡುಕಿ, ಇವತ್ತು ನೋಡಿ ಜನ ಸಾಯ್ತಿರ್ತಾರೆ, ಎಲ್ಲಿ ಪರಿಹಾರದ ಮಾರ್ಗ ಯಾರು ಹುಡುಕೋರಿದ್ದಾರೆ? ಎಲ್ಲ ಒಂದಕ್ಕಲ್ಲ, ಅನೇಕದ ಕಡೆಗೆ ಜನ ಇವತ್ತು ಕೂಗಬೇಕು, ಗಿರಿಸಬೇಕು, ಒದ್ದಾಡಬೇಕು. ಅಷ್ಟಾದರೂ ಜನ ಇವತ್ತು ಕಿರಿ ನೋಡ್ತಾರೆ ಅಂತೇನೂ ಇಲ್ಲ, ನಮ್ಮ ಎಲ್ಲರಲ್ಲೂ ಇವತ್ತೊಂದು ದೋಷ ಕಾಡ್ತಾ ಇರುತ್ತೆ. ಆದರೆ ವಾಯುದೇವರು ಮಾತ್ರ ಅತ್ಯಂತ ಸೂಕ್ಷ್ಮ. ಗಜೇಂದ್ರ ನಾ ಕೂಗು ದೇವರಿಗೆ ಹೇಗೆ ಕಷ್ಟ ಕೇಳಿಸ್ತಲ್ಲ, ಹಾಗೆ ಕಷ್ಟ ಇವರಿಗೆ ಕೇಳಿಸ್ತಾ ಇದೆ. ಇವ್ರು ಕಷ್ಟ ಕೇಳಿಸ್ಕೊಳ್ಳೋ ದೇವತೆಗಳಿಬ್ಬರೇ, ಒಬ್ಬ ಹರಿ ಒಬ್ಬ ವಾಯು. ಅದು ಸರ್ವೋತ್ತಮನಾಗಿ ಕೇಳಿಸಿಕೊಳ್ಳುತ್ತಾನೆ, ಜೀವೋತ್ತಮನ ಕೇಳಿಸಿಕೊಳ್ಳುತ್ತಾರೆ. ಆ ರೀತಿ ಕೇಳೋದಕ್ಕೆ ಏನು ಕಾರಣ ಅಂದ್ರೆ, ಸುಂದರಕಾಂಡದಲ್ಲಿ ಕೇಳಿರ್ತೀರಿ, ಸುರಾತ್ಮನೋಂಗಜಂ, ವಾಯುದೇವರು ಸರ್ವಲೋಕ ಸಾಕ್ಷಿಣ ಸುತಂ ಶರೈರ್ವವರ್ಷಃ. ಸರ್ವಲೋಕ ಸಾಕ್ಷಿಗಳು 24 ತಾಸು ನಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ, ಇಡೀ ಲೋಕವನ್ನು ವಾಚ್ ಮಾಡ್ತಾರೆ. ಅದಕ್ಕೆ ಫಸ್ಟ್ ಕ್ಲಾಸ್ ಇಮ್ಮಿಡಿಯೇಟ್ ಆಗಿ ಅವರಿಗೆ ಗೊತ್ತಾಗುತ್ತೆ. ಇದು ಅವರ ಹಿರಿಮೆ. ಕೇಳಿದ್ಬೋಡಮ್ಮ ನೀನು ಹೋಗಿ ಬಾ ಅಂತ ಕಳಿಸಿದ ತಕ್ಷಣ ಆಕೆ ಹೊರಟ್ಲಂತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರಬಹುದು, ಭೀಮಸೇನ ತಾನೇ ಯಾಕೆ ಹೋಗಬಾರ್ದಾಗಿತ್ತು, ತಾಯಿನ ಯಾಕೆ ಕಳಿಸಿಬಿಟ್ಲು ಅಂತ ಇನ್ನೊಂದು ಪ್ರಶ್ನೆ. ಈ ಪ್ರಶ್ನೆಗಳಿಗೆಲ್ಲ ಕಂಟಿನ್ಯೂಸ್ ಆಗಿ ಉತ್ತರ ಕೊಡೋದು ತಾತ್ಪರ್ಯದ ವೈಶಿಷ್ಟ್ಯ, ಮಹಾಭಾರತದ ಹಿರಿಮೆ. ಯಾಕೆ ಭೀಮಸೇನ ಹೋಗಲಿಲ್ಲ ಅಂದ್ರೆ ಕಾರಣ ಕೊಡ್ತಾರೆ, ಸ್ತ್ರೀಬಾಲ ಸಂಯುತ ಗೃಹೇ ಶಿಶುರಾಲ ರಾಧವು ಲಜ್ಜೇತಿಸ್ಮ ಜನನೀಂ ಅವದಂ ನಚಾಗ. ಅಲ್ಲಿ ಬರೀ ಒಬ್ಬ ಗಂಡಸಿನ ಧ್ವನಿ ಕೇಳಿಸಿಲ್ಲ, ಮನೆಯವರೆಲ್ಲ ಅಳುತ್ತಾ ಇದ್ದಾರೆ. ಇಬ್ಬರು ಹೆಂಗಸರಿದ್ದಾರೆ, ಇಬ್ಬರು ಗಂಡಸರಿದ್ದಾರೆ, ಹೆಂಗಸರ ಧ್ವನಿನೂ ಕೇಳಿಸ್ತಾ ಇದೆ. ಅದಕ್ಕೆ ಸ್ತ್ರೀಬಾಲ ಸಂಯುತ ಗೃಹೇ, ಹೆಂಗಸರು ಮಕ್ಕಳಿರೋ ಮನೆಯೊಳಗೆ ಒಬ್ಬ ಪರಪುರುಷ ತಷ್ಟ ನುಗ್ಗಬಾರದು ಅಂತ ತೋರಿಸಿಕೊಳ್ಳಕ್ಕೆ ಹಾಗೆ ಮಾಡಿದ್ರೆ. ಹೆಂಗಸರು ಮಕ್ಕಳು ಇರ್ತಾರೆ, ಇನ್ನೊಬ್ಬ ಗಂಡಸು ಆಗಲ್ಲ, ತಕ್ಷಣ ಹೋಗಿಬಿಟ್ರೆ ತುಂಬಾ ಡೆಲಿಕೇಟ್ ಆಗುತ್ತೆ. ಪಾಪ ಮನೇಲಿ ಫ್ರೀ ಆಗಿರ್ತಾರೆ ಅವರು, ಇದ್ದಕ್ಕಿದ್ದಾಗ ಇವರು ಹೋಗಿಬಿಟ್ರೆ ತುಂಬಾ ಮನಸ್ಸಿಗೆ ಸಂಕೋಚ ಅನಿಸ್ತದೆ. ಅಂತ ಸಂಕೋಚಕ್ಕೆ ಒಳಗೆ ಮಾಡಬಾರದು ಅವ್ರನ್ನ ಅಂತ ಹೇಳಿಬಿಟ್ಟು ಭೀಮಸೇನ ತಾನು ಹೋಗಲಿಲ್ಲ. ಅಲ್ಲೂ ಧರ್ಮ ಶಿಕ್ಷಣ. ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ. ಇಷ್ಟೆಲ್ಲ ನಾವು ಕಾಮನ್ ಸೆನ್ಸ್ ನಾವು ಅನುಭವಿಸಿ ತಿಳಿಯೋದಲ್ಲ, ಮಹಾಭಾರತ ಓದ್ತಿದ್ರೆ ಎಷ್ಟು ಎಜುಕೇಶನ್ ಬರ್ತದೆ ಗೊತ್ತೇನಾಗ. ಇದು ಮನೆ ಕಿವಿಯಲ್ಲಿ ಕೇಳಿ ಅಭ್ಯಾಸ ಇದ್ದು ಬಿಟ್ರೆ ತಕ್ಷಣ ಮಾತು ಜ್ಞಾಪಕ ಬಂದುಬಿಟ್ರೆ ಯಾರಲ್ಲಿ ಎಂಥ ಜಾಗಕ್ಕೆ ಯಾರನ್ನ ಕಳಿಸ್ಬೇಕು ಅಂತ ಗೊತ್ತಾಗ್ತದೆ. ಅದಕ್ಕೆ ಗಂಡಸು ಹಾಗೆಲ್ಲ ನುಗ್ಗಬಾರದು, ಅದಕ್ಕೆ ತಾಯಿನ ಕಳಿಸಿಕೊಟ್ಟನಂತೆ. ಹೆಂಗಸರಿದ್ದ ಜಾಗಕ್ಕೆ ಯಾರಿಗೆ ಹೋಗಬೇಕು, ಹೆಂಗಸರೇ ಹೋಗಬೇಕೇ ಹೊರತು ಗಂಡಸರು ಹೋಗಬಾರದು, ನಿಯಮ ಇದು. ಒಂದು ಇಲ್ಲೊಂದು ವಿಶೇಷಾಂಶ. ಮತ್ತೆ ನಾವು ಭಾರಿ ಬುದ್ಧಿವಂತಿಕೆ ಮಾಡ್ತೇವೆ, ಕೇಳಿದಷ್ಟ ಬುದ್ಧಿ ಬೇರೆ ರೀತಿ ಓಡ್ತಾ ಇರ್ತದೆ. ಪಕ್ಕ ಯಾರೋ ಒದರ್ತಿರ್ತಾರೆ, ಉಚ್ಚಾಬಿಟ್ಟು ಕಾಪಾಡಿ ಕೂಗ್ತಿರ್ತಾರೆ, ಇವರು ಕೇಳಿಸ್ಕೊಂಡ್ಬಿಡ್ತಾರೆ, ಸುಮ್ಮನೆ ಕೂತಿರ್ತಾನೆ. ಯಾಕೆ ಅಂತ ಕೇಳಿದ್ರೆ ಹೆಂಗಸರು ಮಕ್ಕಳೆಲ್ಲ ಇದ್ದಾರೆ, ಗಂಡಸರಾಗೆಲ್ಲ ಹೋಗಬಾರದಂತೆ, ಅದನ್ನ ಹೋಗ್ತಾ ಇಲ್ಲ, ಕೂತ್ಕೊಂಡು ಏನ್ ಮಾಡ್ಬೇಕು ಇವದ್ದೇ. ಅದಕ್ಕೆ ಹೇಳ್ತಾರೆ, ಇನ್ನೊಬ್ಬ ಹೆಂಗಸರು ಇದ್ರೆ ಅವ್ರನ್ನ ಕಳಿಸಿ, ಇಲ್ಲದ್ರೆ ನೀವೇ ಹೋಗಿ, ಅದೇನು ಮಾಡಕ್ ಆಗೋದಿಲ್ಲ. ಇನ್ನೊಬ್ರು ಇದ್ದಾಗ ನೀವು ಹೋಗಬೇಡಿ ಅಂತ ಅಷ್ಟೇ ಅರ್ಥನೇ ಹೊರತು ಜನ್ಮದಲ್ಲೇ ಹೋಗಬಾರದು ಅಂತ ಅರ್ಥ ಅಲ್ಲ. ಅದಕ್ಕೆ ನಮ್ಮನೆ ಇಂಥ ಅರ್ಥ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಶಾಸ್ತ್ರ ಕೆಡಿಸಿಬಿಡ್ತಾರೆ. ಯಾಕೆ ಅಲ್ಲಿ ಅನಿವಾರ್ಯ, ಒಬ್ಬ ಹೆಂಗಸರಿದ್ದಾರೆ ಹೋಗಿ ಬರಲಿ, ಯಾರು ಎಲ್ಲ ನಾನೇ ಹೋಗ್ತೇನೆ, ಅದೇನು ತಪ್ಪಲ್ಲ. ಇದು ಧರ್ಮ ಸೂಕ್ಷ್ಮ ಅಂದ್ರೆ ಇದು. ಅಲ್ಲಿ ರಾಮದೇವರು ಹೇಗೆ ಮರ್ತ್ಯಾವತಾರ ಸ್ಪೃಹ ಮರ್ತ್ಯ ಶಿಕ್ಷಣ ಮತ್ತು ನಾವು ಕೇಳ್ತೇವೆ, ಹಾಗೆ ಭೀಮಸೇನ ದೇವರ ಮರ್ತ್ಯಾವತಾರ ಸ್ಪೃಹ ಮರ್ತ್ಯ ಶಿಕ್ಷಣ ಇದನ್ನೆಲ್ಲ ಕಲಿತಾಗ ಮಹಾಭಾರತ ಎಂದೋ ಮುಗಿದೋಗಿದೆ, ಮತ್ತೆ ಯಾಕೆ ಓದಬೇಕು ಅಂದ್ರೆ ಇವೆಲ್ಲ ನೋಡಿದ ಗೊತ್ತಾಗುತ್ತೆ. ನಮ್ಮ ಬದುಕು ದೇವರಿಗೆ ಪ್ರಿಯವಾಗಬೇಕು, ಪ್ರಿಯಾಯಾಮೋ ವಾಸುದೇವಮ ತನ್ನ ಬದುಕಬೇಕು. ಅದಕ್ಕಿಂತ ಮಾರ್ಗ ನಮ್ಮನ್ನ ದೇವರಿಗೆ ಅತ್ಯಂತ ಹತ್ತಿರ ಮಾಡುತ್ತೆ ಅಂತ ಅರ್ಥ. ಆಗ ಕುಂತಿ ಹೊರಟ್ಲಂತೆ, ಹೊರಟಿದ್ದಾಳೆ ಕುಂತಿ ಎಂಥವಳು, ಎಷ್ಟು ಕರುಣಾಳು ಪಾಪ, ಕರುಣಾಮಯಿ ಅಂದ್ರೆ ಕರುಣಾಮಯಿಯೇ. ಹೋಗ್ತಾ ಹೋಗ್ತಾ ಅದೇ ದೂರ ಇಲ್ಲ ಮನೆ, ಒಂದು ಭಾಗ ಈ ಕಡೆ ಇದ್ದ ಆ ಕಡೆ ಅವರಿದ್ದಾರಷ್ಟೇನೆ. ಕಷ್ಟ ಹೋಗಲಿಕ್ಕೆ ಅಂತ ನಿಂತ್ಕೊಂಡು ಹಾಗೆ ಹೇಳ್ತಾಳೆ, ಸಂವೃತ ಇವಾ, ಕಷ್ಟ ಒಳ ನುಗ್ಲಿಲ್ವಂತೆ, ಹಾಗೆ ಕೆಡ್ತಾ ಇದ್ದಾಳೆ. ಯಾಕೆಂದ್ರೆ ಅವ್ರಿಗೆ ಮಾತಾಡ್ಕೋತಾ ಇದ್ದಾರಲ್ಲ, ಏನ್ ಮಾತಾಡ್ತಾರೆ ಕೇಳಿಕೊಂಡು ಸರಿಯಾದ ಸಮಯದಲ್ಲಿ ಒಳಗೆ ಹೋಗೋಣ ಅಂತ ಹೇಳಿ ಮಾತೆಲ್ಲ ಕೇಳಬೇಕು ತನಗೆ. ಇಷ್ಟೊತ್ತು ಅವಳು ಮಾತ್ರ ಕೇಳ್ತಿತ್ತು, ಮಾತು ಕೇಳ್ತಿರಲಿಲ್ಲ. ಹತ್ರ ಬಂದು ಮಾತು ಕೇಳಿಸ್ಕೋತ ಕೇಳ್ತಾಳೆ, ಏನ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಬಣ್ಣ ಅಂತ ಹೇಳಿ ಹಾಗೆ ನಿಂತ್ಲಂತೆ. ಅಲ್ಲಿ ಮಾತುಕತೆ ಕೇಳಿಸ್ತಾ ಇದೆ. ಗಂಡ ಹೆಂಡತಿ, ಬ್ರಾಹ್ಮಣ ಅವನ ಹೆಂಡತಿ, ಅವನೊಬ್ಬ ಮಗಳು, ಮಗಳು ದೊಡ್ಡವಳು, ಮಗು ಗಂಡು ಮಗ ಚಿಕ್ಕವನು, ನಾಲ್ಕು ಜನರ ಸಂಸ್ಕಾರ, ಚಿಕ್ಕ ಸಂಸಾರ. ಆದಾಯಕ್ಕೆ ಪ್ರಚಾರ ಮಾಡಕ್ಕೆ ಉಪಯೋಗಿಸಬಹುದು ಅದನ್ನ, ಒಂದು ಗಂಡು ಒಂದು ಹೆಣ್ಣು ಅಂತ ಹೇಳ್ತಾರಲ್ಲ, ಆದರ್ಶ ಸಂಸಾರ ಪಾಪ ಅವರು. ಅವ್ರ ಗಂಡ ಮಾತಾಡ್ತಾ ಇದ್ದಾನೆ ಯಜಮಾನ. ವೇದವ್ಯಾಸ ದೇವರು ಎಷ್ಟು ಚೆನ್ನಾಗಿ ಬರೀತಾರೆ, ಭಾಗ ಓದಬೇಕದನ್ನ. ಇಡೀ ಒಂದು ಅಧ್ಯಾಯದೊಳಗೆ ಒಂದು ಆದರ್ಶ ಕುಟುಂಬದ ಚಿತ್ರ ಕೊಡ್ತಾರೆ ವೇದವ್ಯಾಸ ದೇವರು. ಎಷ್ಟು ಆತ್ಮೀಯತೆಯಿಂದ ಮಾತಾಡ್ತಾ ಇದ್ರು.